ஸ்ரீ குருப்யோ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சதம் ஷாபான் மணிக்ரீவ விமோசனம் ஸ்வநாம க்ரஹணா தேவா நிரஸ்த க்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூரண ஜான ரசார்ணசே உத்துங்க வாக்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் ஷமதம பரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்ய நிர்தௌத கஷ்டம் ஹஜமுகபதநிஷ்டம் மாஹம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவக்ஷாய நமதாம் காமதேனவே நீலாக்கராச்சிதானந்தலீலாகுபாலபாலிதான் வித்யாபயோநிதீன் வந்தே ப்ரஹ்ம வித்யா குருன்மம ப்ரஹ்மச்சரிய ஹரிப்ரீதி சுவித்யாவாதசாலின இஷ்டதாம் கஷ்டஹத்ரூன்ன வித்யாமான்யான் முனீன் நம. வாதிராஜபதத்வந்த்வா வாரிஜாசக்தமானசான் விஸ்வப்ரிய குருன் வந்தே மந்தோஹம் தீவிசுத்தயே சத்யம் சத்யம் புனசத்யம் விஷ்ணுதீர்த்தப்ரசாததஹ சர்வே காமா பவந்தேவ ஷபதோ பிம்பசந்நிதோ சிந்தாமணிம் சுபக்தானாம் கல்பவக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம் ஜலஜேஷ்டநிபாகாரம் ஜகதீஷபதாஷ்ரயம் ஜகதீதலவிக்யாதம் ஜகந்நாதகுரும் பஜே. ஸ்ரீகுருப்யோ நம. ஹரி ஓம். ஹரிகதாமுதசார குருகள கருணதிந்தாபனிது கேளுவே பரமபகவத் பக்தரிதனாதரதி கேளுவது. ಮುಂದೆ ಹೇಳುತ್ತಾರೆ, ಎರಡು ವಿಧದ ಲೋಕದೊಳು ಜೀವರುಗಳಿಬ್ಬರು ಸಂತತ ಕ್ಷರಾಕ್ಷರ ವಿಲಿಂಗ ಸಲಿಂಗ ಸೃಜ್ಯಾಸೃಜ್ಯ ಭೇದದಲ್ಲಿ ಕರೆಸುವುದು ಜಡ ಪ್ರಕೃತಿ ಪ್ರಣವಾಕ್ಷರ. ಮಹಧರ್ಮ ಮಹದನುಕಾರನಾಮದಿ ಹರಿಸಹಿತ ಭೇದಗಳ ಪಂಚಕ ಸ್ಮರಿಸ ಸರ್ವತ್ರ. ಇದಕ್ಕಿಂತ ಮುಂದಿನ ಪದ್ಯ ದೇಶ ದೇಶವ ಸುತ್ತಿ ದೇಹಾಯಾಸಗೊಳಿಸದೆ ಕಾಮ್ಯ ಕರ್ಮ ದುರಾಶೆಗೊಳಗಾಗದಲೇ ಬ್ರಹ್ಮಾದ್ಯಗಿಳಚೇತನರು ಭೂ ಸಲಿಲ ಪಾವಕ ಸಮೀರ ಆಕಾಶ ಮೊದಲಾದ ಅಖಿಳ ತತ್ವ ಪರೇಶವೇ ಇವ ಅಧಿಷ್ಠಾನವೆಂದು ಅರ್ಚಿಸು ಅನವರತ. ಅಲ್ಲಿ ದೇಶ ದೇಶವ ಸುತ್ತಿ ದೇಹಾಯಾಸಗೊಳಿಸದೆ, ಇಲ್ಲಿ ಹೇಳುತ್ತಾರೆ ದೇಶ ದೇಶವ ಸುತ್ತಿ ನಾನಾ ದೇಶಗಳು ಪುಣ್ಯತೀರ್ಥ ಪುಣ್ಯಕ್ಷೇತ್ರ ತೀರ್ಥ ಯಾತ್ರೆ ಮಾಡುವುದು ತುಂಬಾ ಕಷ್ಟ, ದುಡ್ಡೆಲ್ಲ ವೆಚ್ಚ ಆಗುತ್ತೆ, ದೇಹ ದಂಡನೆ ಇವೆಲ್ಲ ಇರುತ್ತೆ, ಆದ್ದರಿಂದ ಅದು ಬಿಡಿ ಅಂತ ದಾಸರಾಯರು ಹೇಳಲಿಕ್ಕೆ ಹೊರಟಿಲ್ಲ. ಭಗವಂತನ ಚಿಂತನೆ ಇಲ್ಲದಲೆ ಒಳಗೆ ಭಗವಂತ ಬಿಂಬಮೂರ್ತಿಯಾಗಿ ಮತ್ತು 11 ಇಂದ್ರಿಯಗಳಲ್ಲಿ ನಮ್ಮ ಶರೀರದಲ್ಲಿ ಸಪ್ತಧಾತುಗಳಲ್ಲಿ ಎಲ್ಲ ಕಡೆ ನಿಂತು ಮಾಡಿ ಮಾಡಿಸುವ ವ್ಯಾಪಾರ ತಿಳಿಯದೆ ಸುಮ್ಮನೆ ತೀರ್ಥಕ್ಷೇತ್ರಗಳು ತಿರುಗಿದರೆ ಅದು ದೇಹಾಯಾಸಗೊಳಿಸುವುದಾಗುತ್ತೆ. ಇಲ್ಲ, ಈ ಒಂದು ತತ್ವಜ್ಞಾನಪೂರ್ವಕವಾಗಿ ಆಯಾ ತೀರ್ಥಕ್ಷೇತ್ರಗಳನ್ನು ಸಚರಣ ಮಾಡಿದರೆ ಅದು ಸಾರ್ಥಕ ಆಗುತ್ತೆ. ಒಟ್ಟಾರೆ ತೀರ್ಥಕ್ಷೇತ್ರ ಯಾತ್ರೆ ಮಾಡುವುದು ತಪ್ಪು ಅಂತ ಹೇಳುವುದು ದಾಸರಾಯರ ತಾತ್ಪರ್ಯ ಅಲ್ಲ. ಇಲ್ಲಿ ದೇಶ ದೇಶವು ಸುತ್ತಿ ದೇಹಾಯಾಸಗೊಳಿಸದೆ ಅಂತ ಹೇಳಿದಾಗ ಓಹೋ ಎಲ್ಲ ಬಿಟ್ಬಿಡ್ಬೇಕೇನು ಅಂತ ಬಿಡೋದರಲ್ಲೇ ತಾತ್ಪರ್ಯ ಹೋಗುತ್ತೆ. ಅದೆಲ್ಲ ದಾಸರ ತಾತ್ಪರ್ಯ. ಹಾಗೆ ಹೇಳಿದರೆ ಎಲ್ಲ ಯತಿಗಳು ತೀರ್ಥಯಾತ್ರೆ ಮಾಡಿದವರೇ, ಎಲ್ಲ ಭಗವಂತನ ಕಂಡ ಯತಿಗಳು ತೀರ್ಥಯಾತ್ರೆ ಮಾಡಿದವರೇ, ಭಗವಂತನ ಕಂಡ ದಾಸರೆಲ್ಲರೂ ತೀರ್ಥಯಾತ್ರೆ ಮಾಡಿದವರೇ. ವಿಜಯದಾಸರ ಕುರಿತು ಅಪರೂಪವಾಗಿ ಮೋಹನದಾಸರು ಹೇಳುತ್ತಾ ಮೂರು ಬಾರಿ ಕಾಶಿ ಯಾತ್ರೆ ಮಾಡಿದರೂ ನಡ್ಕೊಂಡು ಹೋಗಿ ಅಂತ ಹೊಗಳುತ್ತಾರೆ. ಮತ್ತೆ ಇಲ್ಲಿ ನೋಡಿದ್ರೆ ದೇಶ ದೇಶವು ಸುತ್ತಿ ದೇಹಾಯಾಸಗೊಳಿಸದೆ ಅಂತ ಹೇಳೋದ್ರ ತಾತ್ಪರ್ಯ ಏನು ಅಂದ್ರೆ, ತೀರ್ಥಯಾತ್ರೆ ಮಾಡಲೇಬೇಕದು. ಆದರೆ ಆ ಮಾಡುವ ಕಾಲಕ್ಕೆ ಭಗವಂತನ ಎಚ್ಚರ, ಒಳಗಿನ ಎಚ್ಚರ ಇಲ್ಲದೆ ಮಾಡಿದರೆ ಅದು ಬರೀ ದೇಹಾಯಾಸ ಆಗುತ್ತಷ್ಟೇ ಹೊರತು, ಹೇಗೆ ಭಾಗವತ ಹೇಳುತ್ತಲ್ಲ ಶ್ರಮಯೇವ ಹಿ ಕೇವಲಂ, ಅದನ್ನೇ ಹೇಳ್ತಾ ಇದ್ದಾರಷ್ಟೇ ಹೊರತು ತೀರ್ಥಯಾತ್ರೆ ಬಿಡಿ ಅಂತ ತಾತ್ಪರ್ಯ ಅಲ್ಲ. ಹಾಗಾದರೆ ಒಳಗೆ ಭಗವಂತನ ಚಿಂತನೆ ಏನು, ಯಾವ ಚಿಂತನೆ ಇದ್ದರೆ ತೀರ್ಥಯಾತ್ರೆಗಳು ದೇಹಾಯಾಸ ಆಗಲ್ಲವೋ ಆ ಚಿಂತನೆ ಮಾಡಿ. ಅಷ್ಟೇ ಅಲ್ಲ, ಕಾಮ್ಯ ಕರ್ಮ ದುರಾಶೆ ಒಳಗಾಗದಲೇ ಅಂದ್ರು. ಏನಿದು ಕಾಮ್ಯ ಕರ್ಮ ದುರಾಶೆ ಅಂದರೆ, ನಾನಾ ರೀತಿಯಾದ ಹೊರಗಿನ ಬಯಕೆ, ಆ ಬಯಕೆ ಅದರಿಂದಾಗಿ ಕರ್ಮ. ಒಂದು ವರಮಹಾಲಕ್ಷ್ಮಿ ವ್ರತ ಮಾಡಿದವು, ಮಾಡಿದ ಕೂಡಲೇ ಕೈ ಜೋಡಿಸಿ ಕೇಳೋದು, ನಾನು ಚೆನ್ನಾಗಿರ್ಲಿ, ನನ್ನ ಮಕ್ಕಳು ಚೆನ್ನಾಗಿರ್ಲಿ, ಹೆಂಡತಿ ಚೆನ್ನಾಗಿರ್ಲಿ, ಅವರಿಗಿದು ಬರಲಿ, ಅದು ಬರಲಿ, ಇದು ಬರಲಿ, ಆಗಿದೆ. ಒಟ್ಟ ಏನೇ ದೇವರ ಪೂಜೆ ಆಗಲಿ, ಯಾವುದೇ ಆಗಲಿ, ಏನೇ ಮಾಡ್ತಾ ಇದ್ರು ಕೂಡ ತಾತ್ಪರ್ಯ ಏನೋ ಒಂದು ಹೊರಗಿನ ನಾನಾ ರೀತಿಯಾದ ಲಾಭ ಪಡೆಯಬೇಕು ಅಂತ, ಅದು ಕಾಮ್ಯ ಕರ್ಮ, ಅದು ದುರಾಶೆಗೊಳಗಾಗದಲ್ಲಿ ಅಂದ್ರು. ಇಲ್ಲಿ ದಾಸರಾಯರು ತುಂಬಾ ಮರ್ಮ ಇರುತ್ತಾರೆ. ದುರಾಶೆಗೊಳಗಾಗಲ ಅಂದೆ, ಈಗ ನಾವು ದೇವರ ಚಿಂತನೆ ಮಾಡಬೇಕು, ಬದುಕು ಕೊಟ್ಟದ್ದೇ ದೇವರ ಚಿಂತನೆ ಮಾಡಲಿಕ್ಕೆ. ಆ ಚಿಂತನೆ ಮಾಡಬೇಕಾದರೆ ನಮ್ಮ ಪ್ರಶ್ನೆ, ಹೊಟ್ಟೆಪಾಡಿಗಾಗಿ ನಾನಾ ಅವಸ್ಥೆ ಪಡತಾ ಇದ್ದೇವೆ, ಹೊಟ್ಟೆ ತುಂಬುತ್ತಾ ಇಲ್ಲ ಅಂತ ಕಾಲಕ್ಕೆ ದೇವರು ದೇವರು ಅಂದ್ರೆ ದೇವರ ಚಿಂತನೆ ಎಲ್ಲಿಂದ ಬರುತ್ತೆ? ಎಲ್ಲರೂ ಹೊಟ್ಟೆಪಾಡಿಗಾಗಿ ಒಡತಾ ಇದ್ದಾರೆ ಅಂತ ಕಾಲಕ್ಕೆ ಯಾವುದು ಬೇಡ, ದೇವರನ್ನ ಏನು ಕೇಳಬೇಡ ಅಂದ್ರೆ ದೇವರನ್ನ, ಸ್ವಾಮಿ ನನಗೆ ಹೊಟ್ಟೆಪಾಡಿ ಸರಿ ನೋಡಿ ಸಯ್ಯ ಅಂತ ಕೇಳಬಾರದೆ. ಅದು ಕೇಳಿದ್ರೆ ಕಾಮ್ಯ ಕರ್ಮ ದುರಾಶೆ ಆಗುತ್ತೆ, ಅದು ಹೇಗೆ ಅಂತ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ತಲೆ ಎತ್ತಿ ಕೂಡುತ್ತೆ. ರಾಯರ ಹತ್ರ ಆಗಲಿ, ಯಾರೇ ಗುರುಗಳ ಹತ್ರ ಆಗಲಿ, ಹೋಗಿ ಸೇವಾ ಮಾಡಿ ನಮ್ಮ ಉದ್ಯೋಗ ಕೊಡಿಸರಿ, ಒಳ್ಳೇದಾಗ್ಲಿ ಅಂತ ಈ ರೀತಿ ಕೇಳಿಕೊಳ್ಳುವುದು ತಪ್ಪೇ. ಅದು ಕಾಮ್ಯಕರ್ಮ ದುರಾಶೆ ಆಗಿ ಅದನ್ನು ಬಿಡಿ ಅಂತ ಹೇಳೋದು, ಅದನ್ನ ಬದುಕೋದು ಹೇಗೆ? ರಾಯರನ್ನ ಕೇಳಬಾರದೆ, ಗುರುಗಳನ್ನ ಕೇಳಬಾರದೆ? ಆಗ ಅದಕ್ಕೆ ಉತ್ತರ ಹೇಳಿ, ದುರಾಶೆಗೊಳಗಾಗದಲ್ಲ ಎಂಬುದಲ್ಲೇ ಉತ್ತರ ಬರ್ತಾ ಇದೆ. ಅಲ್ಲಿ ವಾದಿನ್ಯತೀರ್ಥ ಗುರು ಸಾರ್ವಭೌಮರು ಒಂದು ಸ್ತೋತ್ರ, ರಾಯ ಸ್ತೋತ್ರ ಮಾಡುತ್ತಾ, ತಕ್ಕದ್ದಪೇಕ್ಷಿಸಿರಿ ಇದಕ್ಕಾಗಿ ಇಲ್ಲಿ ಹನು ಆಕ್ಷೇಪಣವು ಇಲ್ಲವೋ ಅಂದ್ರು. ಅಂದರೆ ನಮ್ಮ ಜೀವನಕ್ಕೆ ಬದುಕಲಿಕ್ಕೆ, ದೇವರ ಚಿಂತನೆ ಮಾಡಲಿಕ್ಕೆ ಬದುಕಬೇಕು. ಬದುಕಿನ ತಾತ್ಪರ್ಯ ದೇವರ ಚಿಂತನೆ ಮಾಡುವುದು. ಆದರೆ ಆ ಚಿಂತನೆ ಮಾಡಲಿಕ್ಕೆ ಒಂದು ವಾತಾವರಣ ಇಲ್ಲ, ಹೊಟ್ಟೆಪಾಡಿಗಾಗಿ ಓಡಬೇಕಾಗ್ತಾ ಇದೆ. ನಾವು ಋಷಿ ಮುನಿಗಳಂತೆ ಉಪವಾಸವಿದ್ದು ದೇವರ ಚಿಂತನೆ ಮಾಡುವ ತಾಕತ್ತು ನಮ್ಮಲ್ಲಿ ಇಲ್ಲ. ಹೊಟ್ಟೆ ತುಂಬಿದ್ರೇನೆ ಚೂರಾದ್ರೂ ದೇವರ ಅಂತ ಅಂತೀವಿ ಅನ್ಲಿಕ್ಕಾಗುತ್ತೆ. ಆದ ಕಾರಣ ಅಲ್ಲಿ ದೊಡ್ಡವರು ಹೇಳ್ತಾ ಇದ್ದಾರೆ, ಭಗವಂತನ ಬೇಡಬೇಕು. ಎಷ್ಟು ಸ್ವಾಮಿ ಹೊಟ್ಟೆ ತುಂಬಿ ನನಗಿಷ್ಟು, ನಿನ್ನ ಧ್ಯಾನ ಬರಲಿಕ್ಕೆ ಏನು ಪ್ರಶಾಂತತೆ ಬೇಕು ಜೀವನದಲ್ಲಿ, ಅದು ಕೊಡಯ್ಯ ಅಂತ ಕೇಳುವುದರಲ್ಲಿ ತಪ್ಪಿಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ರಾಯರು ಬಂದದ್ದು. ರಾಯರು ಯಾಕೆ ಅಂದ್ರೆ, ನಮಗೇನು ಈ ಜನ್ಮದಲ್ಲಿ ಏನು ಮಿನಿಮಮ್ ಸಲಕರಣೆಗಳು ಬೇಕೋ ಹೊಟ್ಟೆ ಪಾಡಿಗೆ, ಅದು ಪಡ್ಕೊಳ್ಳುವಂತ ಪುಣ್ಯವೂ ಪಡ್ಕೊಂಡು ಬಂದಿಲ್ಲ, ಬರೀ ಪಾಪವೇ ಪಡ್ಕೊಂಡು ಬಂದದ್ದು. ಆ ಪಾಪವನ್ನೇ ಪಡ್ಕೊಂಡು ಬಂದಾಗ ಈ ಹೊಟ್ಟೆ ಪಾಡಿಗಾಗಿ ಒದ್ದಾಡ್ತಾ ಇರುವಾಗ ಅವಾಗ ರಾಯರ ಹತ್ರ ಹೋದರೆ ರಾಯರು ಏನು ಮಾಡುತ್ತಾರೆ? ಈ ಪಾಪವೇ ತುಂಬಿದಂತಹ ನಮ್ಮ ಜೀವನದಲ್ಲಿ ಪುಣ್ಯವೇ ಇಲ್ಲ ಬದುಕಲಿಕ್ಕೆ ಅಂತ ತಮ್ಮ ಪುಣ್ಯ ಅನಿಷ್ಟ ಪುಣ್ಯವನ್ನ ತೆಗೆದು ನಮಗೆ ಕೊಟ್ಟು ನಮಗೆ ಮಿನಿಮಮ್ ಫೆಸಿಲಿಟಿ ಬದುಕಲಿಕ್ಕೆ ಬೇಕಾದ್ದನ್ನ ಕೊಟ್ಟು ಕಳಿಸ್ತಾರೆ. ಅದರಿಂದ ನಾವು ಬದುಕ್ತಾ ಭಗವಂತನ ಧ್ಯಾನ ಮಾಡಿದರೆ ಸಾರ್ಥಕ. ಅದನ್ನು ದುರಾಸೆ ಎಂಬ ಹೇಳಲ್ಲ, ಭಗವಂತನ ಧ್ಯಾನ ಮಾಡಲಿಕ್ಕಾಗಿ ಏನು ಬೇಡುತ್ತೇವೋ ಅದು ದೇವರ ಚಿಂತನೆಗಾಗಿ ಬೇಡಿದ್ದರಿಂದ ಅದು ಕಾಮ್ಯ ಕರ್ಮ ಎಂಬುದರಲ್ಲಿ ಬಹಳ ಲೀಸ್ಟ್ ಗ್ರೇಡಲ್ಲಿ ಬರುತ್ತೆ. ಅದರ ತಾತ್ಪರ್ಯ ಎಲ್ಲಿ ಹೋಯಿತು? ಭಗವಂತನ ಚಿಂತನೆ ಮಾಡಲಿಕ್ಕಾಗಿದ್ದು ಕೊಡಯ್ಯ ಅಂತ ಕೇಳಿದಾಗ ಭಗವಂತನನ್ನು ಕ್ಷಮ ಮಾಡಿಬಿಡುತ್ತಾನೆ.
ಆದರೆ ಬದುಕಲಿಕ್ಕೆ ಬೇಕಾದಷ್ಟೆಲ್ಲ ಇದೆ, ಆದರೆ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅಂತ ಬಯಕೆ ಬರುತ್ತಲ್ಲ, ಆ ಬಯಕೆ ಕಾಮ್ಯ ಕರ್ಮಯ ದುರಾಶೆ ಅಂದ್ರು. ಕಾಮ್ಯ ಕರ್ಮ ದುರಾಶ ಅಂದ್ರೆ ಅದು, ಅದರಿಂದ ಕಾಮ್ಯ ಕರ್ಮ ದುರಾಶೆಗೊಳಗಾಗದಲೇ, ಈ ರೀತಿಯಾಗಿ ಒಳಗಾಗದಲೇ ದೇವರನ್ನ ಚಿಂತನೆ ಮಾಡು. ಆ ಚಿಂತನೆ ಮಾಡಿದ್ದಕ್ಕೆ ಏನು ಬೇಡಬೇಡ ಅಂತ ಅರ್ಥ. ಏನು ಚಿಂತನೆ ಮಾಡಬೇಕು? ಬ್ರಹ್ಮಾದಿ ಅಖಿಲ ಚೇತನರು, ಒಂದು ಜಡ ಒಂದು ಚೇತನ ಎರಡೂ ಇದೆ. ಆ ಎರಡು ಚೇತನಗಳಲ್ಲಿ ಜಡಗಳಲ್ಲಿ ಬ್ರಹ್ಮದೇವರ ಮೊದಲುಕೊಂಡು ಸ್ತಂಭ ಪರ್ಯಂತ ಹುಲ್ಲು ಕಡ್ಡಿ ಪರ್ಯಂತ ಪ್ರತಿಯೊಂದು ಚೇತನದಲ್ಲಿ, ಮತ್ತು ಭೂ ಸಲಿಲ ಪಾವಕ ಸಮೀರ ಆಕಾಶ ಮೊದಲಾದ ಅಖಿಲ ತತ್ವ, ಭೂಮಿ ನೀರು ಪಾವಕ ಅಂದ್ರೆ ಅಗ್ನಿ, ಸಮೀರ ಅಂದ್ರೆ ಗಾಳಿ, ಆಕಾಶ ಅಂದ್ರೆ ಪೃಥ್ವಿ ಅಪ್ಪು ತೇಜೋ ವಾಯು ಆಕಾಶ ಮೊದಲಾದ ಅಖಿಳ ತತ್ವಗಳು. ಮೊದಲಾದ ಅಂದ್ರೆ ಕಳಗಿಂದ ಮೇಲಕ್ಕೆ, ಪಂಚಭೂತ ಪಂಚ ತನ್ಮಾತ್ರ ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಬುದ್ಧಿ ಅಹಂಕಾರ ತತ್ವ ಮಹತ್ತತ್ವ ಅವ್ಯಕ್ತ ತತ್ವ ಮೊದಲಾದ ಅಖಿಳ ತತ್ವ ಇವೆಲ್ಲವೂ ಕೂಡ ಪರೇಶಗೆ ಇವು ಅಧಿಷ್ಠಾನವೆಂದು ದೇವರು ವಿಶೇಷವಾಗಿ ಇದರಲ್ಲಿ ನಿಂತಿದ್ದಾನೆ. ದೇವರಿಗೆ ಇದು ಪ್ರತಿಮೆಯಂತಿದೆ ಎಂದು ಅರ್ಚಿಸು ಅನಾವಾರತ ಅಂದ್ರು. ಇಲ್ಲಿ ಬರುತ್ತೆ ಏನು ದಾಸರು ಹೇಳಿದ್ರಪ್ಪ, ಎಲ್ಲಾ ಕಡೆ ದೇವರಿದ್ದಾರೆ, ಬ್ರಹ್ಮಾದಿ ಎಲ್ಲಾ ಚೇತನದಲ್ಲಿ ದೇವರಿದ್ದಾರೆ, ಎಲ್ಲಾ ಜಡಗಳಲ್ಲಿ ದೇವರಿದ್ದಾರೆ, ಗೋವಿಂದ ಅಂತ ಒಂದು ಸಲ ಕೈ ಮುಗಿದ್ರೆ ಆಗದು. ಅನಾವರತ ಅರ್ಚಿಸು ಅಂದ್ರು. ಅನಾವರತ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಇದರಲ್ಲೇ ಎಲ್ಲಾ ತುಂಬುತ್ತಾ ಇದ್ದಾರೆ. ನಾವು ಯೋಗಿಗಳಂತೆ ಮುನಿಗಳಂತೆ ಒಂದೇ ಕಡೆ ಕೂತು ಭಗವಂತನ ಧ್ಯಾನ ಮಾಡಲಿಕ್ಕಾಗಲ್ಲ, ನಮ್ಮ ನಮ್ಮ ಜೀವನದಲ್ಲಿ ತೊಡಗಿರುತ್ತೇವೆ, ಓಡ್ತಾ ಇರ್ತೇವೆ. ಆದರೆ ಯೋಗಿಗಳು ಒಂದು ಕಡೆ ಕೂತು ಧ್ಯಾನ ಮಾಡಿದರೆ ಏನು ಫಲ ಬರಬೇಕು? ಆ ಫಲ ನಮ್ ಬರಬೇಕು. ಅದಕ್ಕೆ ಸುಲಭೋಪಾಯ ಯಾವುದು ಅಂದರೆ ಆ ತಿರುಗಾಡುವಾಗ, ತಿನ್ನುವಾಗ, ಕುಡಿಯುವಾಗ, ಮಲಗುವಾಗ, ಏಳುವಾಗ ಏನೇನಿದೆ ಆಯಾ ಜಡಗಳಲ್ಲಿ ಆಯಾ ಚೇತನಗಳಲ್ಲಿ ಪದೇ ಪದೇ ಬೇಸರವಿಲ್ಲದೆ, ಎಷ್ಟು ಜಡಗಳು ಎಷ್ಟು ಸಲ ಕಾಣಿಸಿದ್ದೇ ಕಾಣಿಸ್ತಾ ಇರುತ್ತೆ, ಕಾಣಿಸಿದವರೇ ಕಾಣಿಸ್ತಾ ಇರ್ತಾರೆ, ಅವರೆಲ್ಲರಲ್ಲೂ ಕೂಡ ದೇವರನ್ನ ಆಯಾ ಆಕಾರದ ಮೂರ್ತಿ, ತಂಬಿಗೆಯಲ್ಲಿ ತಂಬಿಗೆ ಆಕಾರದ ಮೂರ್ತಿ, ಮನುಷ್ಯರು ಬಂದರೆ ಮನುಷ್ಯ ಆಕಾರದ ಮೂರ್ತಿ, ಯಾವ ಯಾವ ಜಡ ಇದ್ದರೆ ಜಡದ ಆಕಾರದ ಮೂರ್ತಿ, ಈ ರೀತಿಯಲ್ಲಿ ಭಗವಂತನನ್ನ ಅಲ್ಲಲ್ಲಿ ಕಂಡಾಗ ಆಯಾ ಕ್ಷಣದಲ್ಲಿ ಭಗವದ್ ರೂಪವನ್ನ ಸ್ಮರಿಸಿ ಅರ್ಚಿಸು ಅಂದ್ರು. ಅರ್ಚಿಸು ಅಂದ್ರೆ ತಂಬಿಗೆ ಥಾಲಿ ಗಂಟೆ ಎಲ್ಲ ತಗೊಂಡು ಹೋಗಿ ಆರತಿ ಮಾಡ್ತಾ ಕೊಡು ಅಂತ ಹೇಳಿಲ್ಲ, ಅದೆಲ್ಲ ಸೇರಿ ಒಂದು ನಮಸ್ಕಾರದಲ್ಲೇ ಬಂದು ಬಿಡುತ್ತೆ. ನಮಸ್ಕಾರವೇ ಭಗವಂತನಿಗೆ ವಿಶೇಷವಾಗಿರತಕ್ಕಂತಹ ಪೂಜಾ. ಅದಕ್ಕೆ ಹೇಳ್ತಾರೆ ಲಕ್ಷ್ಮೀದೇವಿ ದೇವರ ಪಾದದ ಉಗುರಿನ ಕೊನೆಯನ್ನು ಅಲ್ಲಿರತಕ್ಕಂತಹ ಭಗವದ್ ರೂಪಗಳನ್ನ ಎಣಸ್ತಾ ಎಣಸ್ತಾ ಇದ್ದರೆ ಅನಂತ ರೂಪಗಳು ಹೊರಟು ಬರ್ತಾ ಇವೆ, ಕೈ ಚೆಲ್ಲಿ ಕೊಡುತ್ತಾ ಇದ್ದಾಳೆ. ಅಂತಹ ಕಾಲದಲ್ಲಿ ಭಗವಂತನ ರೂಪಗಳೇನು ಬರ್ತಾ ಇವೆ, ಆ ರೂಪಗಳು ಒಂದೊಂದು ನೋಡುತ್ತಾಳೆ, ಅಪರೂಪದ ರೂಪಗಳು. ಆ ರೂಪಗಳಿಗೆಲ್ಲವನ್ನು ಕೂಡ ಪೂಜೆ ಮಾಡಬೇಕು ಅಂತ ಅಪೇಕ್ಷಾ, ಆದರೆ ಆ ರೂಪಗಳೆಲ್ಲವೂ ಕೂಡ ಬೇಗ 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 ಹೊರಟೋಗ್ತಾ ಇವೆ. ಅಂತಹ ಕಾಲಕ್ಕೆ ಆ ರೂಪಗಳನ್ನೆಲ್ಲ ಕೂಡ ನೋಡಿ ತನ್ನ ಕಣ್ಣನ್ನೇ ನೋಟವನ್ನೇ ಆ ರೂಪಗಳಿಗೆ ಪೂಜಾ ಅಂತ ಮಾಡಿದ್ದಂತೆ. ಇಂದಿರಾ ಚಂಚಲ ಅಪಾಂಗ ನೀರಾದಿತಂ, ತನ್ನ ಕಣ್ಣನ್ನೇ ದೀಪವಾಗಿ ಆರತಿಯಾಗಿ ಮಾಡಿ ದೇವರನ್ನು ಕಳಿಸಿಕೊಟ್ಲು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅರ್ಚಿಸು ಅನವರತ, ಎಲ್ಲೆಲ್ಲಿ ದೇವರು ಕಾಣುತ್ತಾರೆ, ಯಾವ ಯಾವ ಜಡ ನೋಡುತ್ತೇವೆ, ಯಾವ ಯಾವ ಚೇತನರನ್ನು ನೋಡುತ್ತೇವೆ, ಆಯಾ ಆಕಾರದಲ್ಲಿ ಅಲ್ಲಲ್ಲಿತ್ತು ಆಯಾ ಕೆಲಸ ಮಾಡಿಸುವ ಭಗವಂತನನ್ನ ಕ್ಷಣ ನೆನೆದು ನಮಸ್ಕಾರ ಸಲ್ಲಿಸಿ ಬಿಡಬೇಕು. ಇದೊಂದು ದೊಡ್ಡ ದೀಕ್ಷ, ಇದನ್ನೇ ಕೊಡ್ತಾ ಇದ್ದಾರೆ. ಬರೀ ಅಲ್ಲಿ ನೋಡಿ ಕೈ ಮುಗಿದು ಹೋಗಿಬಿಡು ಅಂತ ಹೇಳ್ತಾ ಇಲ್ಲ, ಪ್ರತಿಯೊಂದು ಕ್ಷಣ 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 ಮಾಡಿದರೆ ಅವಾಗ ಏನಾಗುತ್ತೆ, ನಮ್ಮ ಕೆಲಸವೂ ನಡೆಯಿತು, ತಿನ್ನುವುದು ಉಣ್ಣೋದು ಅಂದ್ರೆ ಕುಡಿಯೋದು ಮೊದಲಾದ, ತಿರುಗಾಡುವುದು ಮೊದಲಾದ ಸಕಲ ಕೆಲಸಗಳು ಆಯಿತು. ಇನ್ನೊಂದು ಕಡೆ ಕಾಣಿಸಿದ ಪ್ರತಿಯೊಂದು ವಸ್ತುವಲ್ಲೂ ಅವನ ಸ್ಮರಣೆ ಮಾಡಿದರೆ, ಅದು ಧಾರಾಕಾರವಾಗಿ ಬರ್ತಾ ಇದ್ದರೆ ಅದು ವಿಶೇಷವಾದ ಭಗವಂತನ ಉಪಾಸನೆಯೂ ಆಯಿತು. ಈ ರೀತಿಯಾಗಿ ಮಾಡಿ ಸುಲಭೋಪಾಯ ಅಂತ ದೊಡ್ಡ ಉಪನಿಷತ್ತಿನ ಸಾರವನ್ನೇ ಇಲ್ಲಿ ತೆಗೆದುಕೊಡುತ್ತಾ ಇದ್ದಾರೆ. ನಾವು ಮಾಡೋದೇನು ಅಂದ್ರೆ ನಮ್ಮಲ್ಲಿ ದೊಡ್ಡ ದುರ್ಗುಣ, ಕೇಳಿ ಬಿಡುತ್ತೇವೆ, ಕೇಳುತ್ತೇವೆ, ವಿಶೇಷ ಗೊತ್ತಾಗುತ್ತೆ, ಅಪ್ಪಪ್ಪ ಅಂತ ಚಪ್ಪಾಳೆ ತಡುತ್ತೇವೆ, ಬಹಳ ಚೆನ್ನಾಗಿದ್ದಾರೆ ಅಂತ ಹೇಳ್ತೇವೆ. ಮಾಡೋದು ಮಾತ್ರ ಸರ್ವಥಾ ಇಲ್ಲ. ಅದರಿಂದ ಮಾಡಬೇಕಾಗಿದ್ದೇನು? ಇದು ಕೇಳಿದ ಮೇಲೆ ಇನ್ನ ನಾನು ಇವತ್ತಿನಿಂದಲೇ ಶುರು ಮಾಡುತ್ತೇನೆ. ಏನು ದೀಕ್ಷಾ? ನಾನು ಬೆಳಿಗ್ಗೆನಿಂದ ರಾತ್ರಿ ಮಲಗೋ ಪರ್ಯಂತ ಯಾರು ಯಾರು ನನಗೆ ಕಾಣುತ್ತಾರೆ ಅವರಲ್ಲೆಲ್ಲ ಒಂದು ಕ್ಷಣ ಸ್ವಾಮಿ ನಿಂತಿದ್ದಾನೆ ಈ ಆಕಾರದಲ್ಲಿ, ಅವನಿಗೆ ನಮಸ್ಕಾರ. ಈ ರೀತಿಯಲ್ಲಿ ಜಡಗಳಲ್ಲಿ ಚೇತನಗಳಲ್ಲಿ ಎಷ್ಟೆಷ್ಟು ಬರುತ್ತೋ ಅದು ಹೊಸ ಹೊಸದ್ದೇ ಕಾಣಬೇಕು ಅಂತಿಲ್ಲ. ಹೊಸ ಹೊಸ ಜನರೇ ಕಾಣಬೇಕು, ಅಲ್ಲಿ ನಮಸ್ಕಾರ ಮಾಡಬೇಕು ಅಂತಲ್ಲ. ಕಂಡವರೇ 20 ಸಲ ಕಂಡ್ರೂ ಕೂಡ ಅಲ್ಲಲ್ಲಿ ಭಗವಂತನನ್ನೇ ಸ್ಮರಣೆ ಮಾಡಬೇಕು. ಹೆಂಡತಿ ಮಕ್ಕಳಲ್ಲಿ, ಗಂಡ ಮಕ್ಕಳಲ್ಲಿ, ಪಕ್ಕ ಮನೆಯವರಲ್ಲಿ, ಎದುರಿ ಮನೆಯವರಲ್ಲಿ, ಕಾಣಿಸಿದ ಪ್ರತಿಯೊಬ್ಬರಲ್ಲಿ ಸ್ವಾಮಿ ಇದ್ದಾನೆ. ಆ ರೂಪವನ್ನ ನೆನೆದು ಸ್ವಾಮಿ ಅಂತ ಕೈ ಮುಗಿಯಿರಿ. ಎಚ್ಚರ, ಅಲ್ಲಿ ನಮಗಿಂತ ದೊಡ್ಡ ಅಧಿಷ್ಠಾನದಲ್ಲಿ ಕೈ ಮುಗಿಯಿರಿ. ನಮಗಿಂತ ಚಿಕ್ಕ ಅಧಿಷ್ಠಾನಗಳು ಯಾರ್ಯಾರೋ ಕಂಡರೆ ಅಲ್ಲಿ ಕೈ ಮುಗಿಲಿಕ್ಕೆ ಹೋಗಬೇಡಿ. ಅಲ್ಲಿದ್ದ ದೇವರನ್ನ ನೋಡಿ ಅವನೇ ನಮ್ಮ ಹೃದಯದಲ್ಲಿದ್ದಾನೆ ಅಂತ ನಮ್ಮ ಹೃದಯದಲ್ಲಿದ್ದ ಸ್ವಾಮಿಗೆ ಕೈ ಮುಗಿಯಿರಿ. ಏನಂತ, ಇವನೇ ಅಲ್ಲಿದ್ದಾನೆ ಅಂತ. ಒಟ್ಟಾರೆ ತಾತ್ಪರ್ಯ, ಎಲ್ಲ ಕಡೆ ಅವನ ಸ್ಮರಣೆ ಬಂದಿರಬೇಕು. ಅದನ್ನು ಹೇಳುತ್ತಾರೆ. ದೇಶ ದೇಶವ ಸುತ್ತಿ ದೇಹಾಯಾಸಗೊಳಿಸದೆ ಕಾಮ್ಯ ಕರ್ಮ ದುರಾಶೆಗೊಳಗಾಗದಲೆ ಬ್ರಹ್ಮಾದಿಯ ಅಖಿಳಚೇತನರು ಮತ್ತು ಭೂ ಸಲಿಲ ಪಾವಕ ಸಮೀರ ಆಕಾಶ ಮೊದಲಾದ ಅಖಿಳ ತತ್ವ ಪರೇಶಕ್ಕೆ ಇವು ಅಧಿಷ್ಠಾನವೆಂದರಿತು ಅರ್ಚಿಸನವರತ. ಅಂದರೆ ಮೊದಲು ಹೇಳಿದರಲ್ಲ, ದೇವರ ತತ್ವಜ್ಞಾನವಿಲ್ಲದೆ ಸುತ್ತಿದರೆ ಏನು ಉಪಯೋಗವಿಲ್ಲ ಅಂದ್ರು. ಆದರೆ ಸುತ್ತೋ ಕಾಲಕ್ಕೆ ಇದಿಟ್ಟುಕೊಳ್ಳಿ ಅಂದ್ರು. ತೀರ್ಥಯಾತ್ರೆ ಮಾಡೋ ಕಾಲಕ್ಕೆ ನಾನಾ ಜನರ ದರ್ಶನ ಆಗುತ್ತೆ, ನಾನಾ ಪದಾರ್ಥಗಳ ನೋಟ ಬರುತ್ತೆ, ನಾನಾ ದೇಶಗಳನ್ನು ನೋಡುತ್ತೇವೆ. ಅವೆಲ್ಲ ನೋಡಿದಾಗ ಆಯಾ ದೇಶದಲ್ಲಿ ಆಯಾ ದೇಶದ ಆಕಾರ, ಆಯಾ ಪಟ್ಟಣಗಳಲ್ಲಿ ಆ ಪಟ್ಟಣದ ಆಕಾರ, ಆ ಪಟ್ಟಣದ ಆಕಾರದಲ್ಲಿರುವ ದೇವರನ್ನ ನೋಡಿ, ಆಯಾ ದೇಶದಲ್ಲಿ ದೇಶದ ಆಕಾರದಲ್ಲಿ ಭಗವಂತನ ನೋಡಿ, ಆಯಾ ಪ್ರಜೆಗಳಲ್ಲಿ ಆಯಾ ಪ್ರಜೆಗಳಲ್ಲಿ ಆಯಾ ಆಕಾರದಿಂದು ಆಯಾ ವೇಷಧಾರಣೆ ಮಾಡಿಸಿದ ಭಗವಂತನನ್ನು ನೋಡಿ. ಆಯಾ ಜಡ ಪದಾರ್ಥಗಳು, ಒಂದೊಂದು ದೇಶಕ್ಕೆ ಹೋದರೆ ಒಂದೊಂದು ರೀತಿಯಾದ ಊಟ, ಒಂದೊಂದು ರೀತಿಯಾದ ಪದಾರ್ಥಗಳು, ನಾನಾ ರೀತಿಯಾದ್ದು, ಅವೆಲ್ಲವನ್ನು ನೋಡಿ ಅದಕ್ಕೆ ಇವನೇ ಕಾರಣ. ಆ ವಿಶೇಷವಾಗಿ ಆಯಾ ಅವರವರ ದೇಶ ಕಾಲ ಕರ್ಮಾನುಸಾರ ಅವರವರಿಗೆ ಆ ಹುಟ್ಟು ಹಾಕಿ ಎಲ್ಲವನ್ನು ಕೂಡ ಕೊಟ್ಟರುವಂತಹ ಭಗವಂತ ಹೇಳುತ್ತಾರೆ. ಧಾನ್ಯಗಳಿದ್ದರೆ ಧಾನ್ಯಾಕಾರದಲ್ಲಿ ಅವನಿರ್ತಾನೆ. ಇದನ್ನೇ ಷೋಡಶೀಕಾರ ತುಂಬಾ ಚೆನ್ನಾಗಿ ಹೇಳುತ್ತಾರೆ. ಸಪ್ತದ್ವೀಪಗಳಿದ್ದರೆ ಸಪ್ತದ್ವೀಪಾಕಾರಾಣಿ, ಸಪ್ತ ಸಮುದ್ರಾಕಾರಾಣಿ, ನದಿ ತೀರ್ಥ ವಾಪಿ ಕೂಪ ತಟಾಕ ಸರೋವರಾದಿ ಆಕಾರಾಣಿ. ನಂತರ ಆಯಾ ದ್ವೀಪಗಳಲ್ಲಿರುವಂತಹ ನರ ಮೃಗಾದಿ, ಅಂದ್ರೆ ನರರು ಮೃಗಗಳು ಆಯಾ ಆಕಾರಗಳು, ಅಲ್ಲಲ್ಲಿರುವ ಗಿಡಗಳ ಆಕಾರ, ಅಲ್ಲಲ್ಲಿ ಹಾರುವ ಪಕ್ಷಿಗಳ ಆಕಾರ, ಗುಂಪಿನ ಆಕಾರ, ಪಶುಗಳು ನಡೆಯುತ್ತಾ ಇದ್ರೆ ಆ ನಡೆಸಿ ಕರ್ಕೊಂಡು ಹೋಗುವ ಪಶುಗಳ ಆಕಾರದಲ್ಲಿ ಇವನೇ. ಈ ರೀತಿಯಲ್ಲಿ ಜಡಗಳಲ್ಲಿ ಚೇತನದಲ್ಲಿ ಇವನನ್ನೇ ನೋಡುವ ಅಭ್ಯಾಸದಿಂದ ಇದು ಬಹಳ ಚೆನ್ನಾಗಿರುತ್ತೆ ನೋಡಿ. ಕೇಳಿದಾಗ ಇದು ಒಂದು ಕಡೆ ಕೂತು ಗುರುಗಳಿಂದ ಅಭ್ಯಾಸ ಮಾಡಬೇಕು. ಕಾಣಿಸಿದ ಪ್ರತಿಯೊಂದು ಜಡದಲ್ಲೂ, ಕಾಣಿಸಿದ ಪ್ರತಿಯೊಂದು ಚೇತನದಲ್ಲೂ ದೇವರನ್ನೇ ನೋಡುತ್ತೇನೆ ಅಂತ ದೀಕ್ಷಾದಿಂದ ಇದ್ದ ಸ್ಥಳದಲ್ಲೇ ಹೀಗೆ ನೋಡುವುದು ಅಭ್ಯಾಸ ಮಾಡಿ 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 ಚೆನ್ನಾಗಿ ಒಟ್ಟಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಷ್ಟರವರೆಗೂ ನಮ್ಮ ದೃಷ್ಟಿ ಏನಿತ್ತು? ಅವರು ಬಂದ್ರು, ಇವರು ಬಂದ್ರು, ಅದು ಬಂತು, ಇದು ಬಂತು, ಅದು ಹೋಯಿತು, ಇದು ಹೋಯಿತು. ಈಗ ಆ ಆಕಾರದಲ್ಲಿ ದೇವ ಬಂದ, ಈ ಆಕಾರದಲ್ಲಿ ದೇವ ಬಂದ, ಆ ಆಕಾರದಲ್ಲಿ ಆ ಇವರು ಅಂದರೆ ಅವರ ಆಕಾರದಲ್ಲಿ ದೇವ ಮಾತಾಡಿದ, ಈ ಆಕಾರದಲ್ಲಿ ಈ ದೃಷ್ಟಿ ಬೆಳೆಯುತ್ತಾ ಬಂತು. ಒಟ್ಟಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಅವನನ್ನೇ ನೋಡೋದು ಅಭ್ಯಾಸ ಆಯಿತು. ಈ ಅಭ್ಯಾಸ ಆದವರಿಗೆ ಟೆಸ್ಟ್ ಯಾವುದು ಅಂದರೆ ತೀರ್ಥಯಾತ್ರೆ. ಈಗ ತೀರ್ಥಯಾತ್ರೆ ಮಾಡಿ ಬನ್ನಿ. ಈ ತೀರ್ಥಯಾತ್ರೆಯಲ್ಲಿ ದೀಕ್ಷಾ ಏನು ಗೊತ್ತೋ, ಹೊರಟಂತ ಪ್ರತಿಯೊಂದು ಕಡೆ ಹೋಗುವ ಕಾಲಕ್ಕೆ ಹೋದ ಕಡೆ ಎಲ್ಲಾ ಕಡೆ ಅಲ್ಲಲ್ಲಿರುವ ಪ್ರದೇಶಗಳಲ್ಲಿ ಪ್ರದೇಶದ ಆಕಾರದ ದೇವರನ್ನು ನೋಡುತ್ತೇನೆ, ಅಲ್ಲಲ್ಲಿರುವ ನದಿಗಳಲ್ಲಿ ತೀರ್ಥಗಳಲ್ಲಿ ಆಯಾ ಆಕಾರದ ಜಲದ ಆಕಾರದ ಭಗವಂತನನ್ನೇ ನಾನು ನೋಡುತ್ತೇನೆ. ನಂತರ ಅಲ್ಲಲ್ಲಿರುವ ನಾನಾ ವೇಷ ಧಾರಣೆ ಮಾಡಿರತಕ್ಕಂತಹ ನಾನಾ ಆಚಾರಗಳಿರುವಂತಹ ನಾನಾ ಜನಗಳಲ್ಲಿ ಆಯಾ ಆಕಾರದ ಭಗವಂತನನ್ನೇ ನೋಡುತ್ತೇನೆ. ಒಟ್ಟಾರೆ ಇಡೀ ತೀರ್ಥಯಾತ್ರೆ ಜಡ ಚೇತನವನ್ನು ನೋಡುತ್ತಾನೆ ಹೊರಡೋದಲ್ವೋ, ಅಲ್ಲಲ್ಲಿ ದೇವರನ್ನೇ ನೋಡುತ್ತಾ ನಾನು ಹೊರಡುತ್ತೇನೆ. ಇಡೀ ಮನೆಗೆ ಬರುವವರೆಗೆ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ತೀರ್ಥಕ್ಷೇತ್ರದಲ್ಲಿರುವ ಜಡಚೇತನಗಳಲ್ಲಿ ಭಗವಂತನನ್ನೇ ನೋಡಿ ಬರ್ತೇನೆ. ಆ ರೀತಿಯಾದ ಭಗವದ್ ರೂಪ ಆಯಾ ತೀರ್ಥ ಮೂರ್ತಿಗಳಲ್ಲಿ ನಿಂತು ಆಯಾ ಚೇತನರನ್ನು ನಡೆಸಿ ಬಿಡುತ್ತಾ ಇದೆ. ಅವನು ಯಾರೋ ಅಲ್ಲ, ಆ ತೀರ್ಥಗಳಲ್ಲಿರುವ ಮೂರ್ತಿ, ಕ್ಷೇತ್ರಗಳಲ್ಲಿರುವ ಮೂರ್ತಿ, ಆಯಾ ಜನರಲ್ಲಿರುವ ಮೂರ್ತಿ, ಜನರ ಆಕಾರದಲ್ಲಿರುವ ಮೂರ್ತಿ, ಜಡಗಳಲ್ಲಿರುವ ಮೂರ್ತಿ, ದೇಶಗಳಲ್ಲಿರುವ ಮೂರ್ತಿ, ಯಾರೋ ಅಲ್ಲ, ನನ್ನ ಬಿಂಬ ಮೂರ್ತಿಯೇ ಎಂಬ ಎಚ್ಚರ ಪೂರ್ವಕ ತೀರ್ಥಯಾತ್ರೆ ಮಾಡಬೇಕು. ಈ ತರ ತೀರ್ಥಯಾತ್ರೆ ಎಂದಾದರೂ ಮಾಡಿರುವ ನಮ್ಮ ಮನಸ್ಸು ಮುಟ್ಟು ನಾವೇ ನೋಡೋಣ. ಅದಕ್ಕೆ ತೀರ್ಥಯಾತ್ರೆಯನ್ನ ಕುರಿತು ಹೇಳುತ್ತಾ ಮಾಡಬೇಕಾದ ಕ್ರಮವನ್ನು ಹೇಳಿಕೊಟ್ರು. ಇದರಿಂದ ಇಡೀ ಜೀವನವೇ ಸಾರ್ಥಕ ಆಗುತ್ತೆ ಅಂತ ದಾಸರಾಯರ ಅದ್ಭುತವಾಗಿರತಕ್ಕಂಥ ಒಳಮುಖದ ತತ್ವ ಅಂದರೆ ಪ್ರಾಕ್ಟಿಕಲ್ ಅಪ್ಲೈ ಮಾಡಬೇಕಾದಂತಹ ರೀತಿಯನ್ನು ಹೇಳಿಕೊಡುತ್ತಾ ಇದ್ದಾರೆ. ಎಷ್ಟು ಕಾಲ ರೀ ಸುಮ್ಮನೆ ನಾವು ಕೇಳಿಬಿಟ್ಟು ಕೇಳಿಬಿಟ್ಟು ಚಪ್ಪಾಳೆ ತಟ್ಟು ಅಪ್ಪಪ್ಪ ಅಪ್ಪಪ್ಪ ಅಂತ ಸತ್ತು ಹೋಗೋದು. ಮೌನವಾಗಿ ದಾಸರು ಹೇಳಿದಂಥ ಶಾಸ್ತ್ರದ ಮಾತುಗಳನ್ನು ಅರ್ಥ ಮಾಡಿಕೊಂಡು ನಮಗಾಗಿ ನಾವು ಅಟ್ಲೀಸ್ಟ್ ನಮ್ಮನ್ನು ನಾವು ವಂಚನೆ ಮಾಡಿಕೊಳ್ಳದೆ ಸಾಧನೆ ಅಂತ ಮಾಡ್ಲಿಕ್ಕೆ ಹೋಗ್ತೀವಿ, ಏನೇನೋ ಮಾಡಿ ಮುಗಿದು ಬೀಳದೆ ದಾಸರು ಹೇಳಿದ ಹಾದಿಯಲ್ಲಿ ಚೆನ್ನಾಗಿ ನಡೀಲಿಕ್ಕೆ ಪ್ರಯತ್ನ ಆದರೂ ಮಾಡಬಾರದೆ. ಆ ಪ್ರಯತ್ನ ಮಾಡಿಯಾದರೂ ಕೊನೆ ಕಾಲದಲ್ಲಿ ನಾನು ದಾಸರು ಹೇಳಿದಂತೆ ಪ್ರಯತ್ನ ಆದರೂ ಮಾಡಿದೆ ಈ ಜನ್ಮದಲ್ಲಿ ಅಂತ ತೃಪ್ತಿಯಿಂದ ಸಾಯಬಾರದೆ. ಆ ರೀತಿಯಲ್ಲಿ ನಮಗಾಗಿ ನಾವು ಸಾಧನೆ ಮಾಡೋಣ. ಒಬ್ಬರು ಬೇಡ, ಒಬ್ಬರ ತಂಟೆ ಬೇಡ, ನಾವು ಮಾಡಿದ್ದು ಯಾರಿಗೂ ಹೇಳೋದು ಬೇಡ, ಒಳಗೆ ನಾವು ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಅದ್ಭುತವಾದಂಥ ಒಂದು ರಹಸ್ಯವನ್ನ ತೋರಿಕೊಟ್ರು. ಅಂದರೆ ಇದ್ದಷ್ಟು ಕಾಲ ಮನೆಯಲ್ಲಿ ಗಂಡ ಮಕ್ಕಳು ಊಟಕ್ಕೋತಾರೆ, ಆ ಆಕಾರದಲ್ಲಿ ಭಗವಂತನೇ ಕೂತಿದ್ದಾನೆ ಅಂತ ಬಡಿಸೋಣ. ಹೆಂಡತಿ ಮಕ್ಕಳಿದ್ದರೆ ಅವರಿಗೆ ಬೇಕಾಗಿರತಕ್ಕಂಥದ್ದು ಕೊಡಿಸೋದು, ವಸ್ತ್ರ ಆಭರಣ ಮೊದಲಾದ ಏನು ಕೊಡುತ್ತೇವೆ ಎಲ್ಲವೂ ಕೂಡ ಆ ರೂಪಿ ಭಗವಂತನೇ ಕೊಡ್ತಾನಂತೆ ಕೊಟ್ಟು ವಿಶೇಷವಾಗಿ ಸಂತೋಷ ಪಡೋಣ. ಹಾಗೆ ಯಾರ್ಯಾರು ಕಾಣುತ್ತಾರೆ ಅವಲ್ಲೆಲ್ಲರೂ ಭಗವಂತನಿಗೆ ಆಗದು ಕೊಟ್ಟು ಭಗವಂತನ ಸಂತೋಷಗೊಳಿಸೋಣ. ಅದಕ್ಕೆ ಹೇಳ್ತಾ ಇದ್ದಾರೆ, ಅವರವರ ಮನದ ಅಭಿಲಾಷೆ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜೆ ಅಂತ ತಿಳಿದು ಮಾಡಿದರೆ ಅದು ಎಂಥದ್ದಾಗುತ್ತೆ. ಅವಾಗ ಏನಾಗುತ್ತೆ, ನಮಗೆ ಆ ವ್ಯಕ್ತಿಗಳನ್ನೇ ನೋಡತಾ ಮಾಡತಾ ಹೋದರೆ ಅವರ ಮೇಲೆ ಸಿಟ್ಟು ಸುಡುಕು ಎಲ್ಲ ಬರ್ತಾ ಇರುತ್ತೆ ನಮಗೆ. ಅಲ್ಲಿ ದೇವರನ್ನ ನೋಡತಾ ಹೋದರೆ ಅಪ್ಪ ದೇವರು ಕೂತಿದ್ದಾರೆ, ಇವರ ಮೇಲೆ ನಾವು ಸಿಟ್ಟು ತೋರಿಸಿದರೆ ನಮ್ಮನ್ನು ಹೂತಾಗ್ಬಿಡ್ತಾರೆ ನರಕದಲ್ಲಿ ಎಂಬ ಎಚ್ಚರ ಬಂದು ಆ ರೀತಿಯಾಗಿರತಕ್ಕಂತಹ ಕೆಲಸಗಳು ನಾವು ಮಾಡಲ್ಲ. ಪ್ರಶಾಂತತೆ ಬರುತ್ತೆ ಮನಸ್ಸಲ್ಲಿ, ಬರುತ್ತೆ ಮನೆಯಲ್ಲಿ ಬರುತ್ತೆ. ಆ ರೀತಿಯಲ್ಲಿ ಅದ್ಭುತವಾದ ತತ್ವವನ್ನ ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ನಂತರ ಪದ್ಯದಲ್ಲಿ ಮತ್ತು ಹೇಳುತ್ತಾರೆ, ಎರಡು ವಿಧದಲ್ಲಿ ಜೀವರು ಲೋಕದಳು ಜೀವರುಗಳಿಬ್ಬರು ಅಂದ್ರು. ವಿಶಬ್ದ ಚೆನ್ನಾಗಿ ಗಮನಿಸಬೇಕು. ಯದ್ಯಪಿ ಚೇತನರು ಜಗತ್ತಿನಲ್ಲಿ ಚೇತನರು, ಭಗವಂತ ಚೇತನ ಅಚೇತನ ವಿಲಕ್ಷಣ. ಈ ಚೇತನಾಚೇತನರಲ್ಲಿ ಚೇತನರು ಅಂದ್ರೆ ಚೇತನರಲ್ಲಿ ಎರಡು ವಿಧ, ಕ್ಷರ ಅಕ್ಷರ ಅಂತ. ಅಲ್ಲಿ ನಾಶರಹಿತರು ಅಕ್ಷರರು, ನಾಶ ಸಹಿತರು ಕ್ಷರರು. ಈ ಅಕ್ಷರರು ಯಾರು ಅಂದರೆ ಒಬ್ಬಳ ಲಕ್ಷ್ಮೀದೇವಿ. ಇದು ಗೊತ್ತಿದ್ದ ವಿಚಾರ. ಆದರೆ ಇಲ್ಲಿ ಲಕ್ಷ್ಮೀದೇವಿಯನ್ನ ಜೀವಕೋಟಿಯಲ್ಲಿ ಸೇರಿಸಲ್ಲ ಎಂದು ಕೂಡ, ಹಾಗೆ ಜೀವಕೋಟಿಯಲ್ಲಿ ಸೇರಲ್ಲ. ಚೇತನರು ಅಂತ ತಗೊಂಡಾಗ, ಚೇತನರಲ್ಲಿ ಕ್ಷರಾಕ್ಷರರು ಅಂತ ವಿಂಗಡಣೆ ಮಾಡಿದಾಗ ಅಕ್ಷರ ಕೋಟಿಗೆ ಸೇರಿದವಳು ಲಕ್ಷ್ಮೀದೇವಿ. ಬ್ರಹ್ಮಾದಿ ಸಕಲ ಚೇತನರು ಕ್ಷರರು, ಅಂದರೆ ನಾಶವಾಗುವ ದೇಹ ಹೊಂದಿದವರು. ಇನ್ನ ಇಲ್ಲಿ ದಾಸರಾಗಿರೋ ಶಬ್ದ ನೋಡಿ, ಎರಡು ವಿಧದಲ್ಲಿ ಲೋಕದಳು ಜೀವರುಗಳಿಬ್ಬರು ಸಂತತ. ಈಗ ಇಲ್ಲಿ ಹೇಳ್ತಾ ಇರೋದು ಚೇತನರು ಅಂತ ವಿವಕ್ಷ ಇಟ್ಟುಕೊಂಡು ಆ ಚೇತನರಲ್ಲಿ ಕ್ಷರಾಕ್ಷರ ಅಂತ ಮಾಡಿದ್ರೆ ಲಕ್ಷ್ಮೀದೇವಿ ಮಿಕ್ಕವರು ಅಂತ ವಿಭಾಗ ಮಾಡಬಹುದಿಲ್ಲಿ. ಆದರೆ ಇಲ್ಲಿ ಎರಡು ವಿಧದಲ್ಲಿ ಲೋಕದಳು ಜೀವರುಗಳಿಬ್ಬರು ಅಂತ ಹೇಳಿದ್ರು. ನಿಮಗೆ ಗೊತ್ತಿದ್ದು ಚೇತನರು ಅಂತ, ಚೇತನರಲ್ಲಿ ಕ್ಷರರು ಬಂದ್ಬಿಟ್ಟು ಬ್ರಹ್ಮಾದಿ ದೇವತೆಗಳು, ಅಕ್ಷರ ಪುರುಷಳು ಅಂದರೆ ಲಕ್ಷ್ಮೀದೇವಿ ಎಂಬುದು ಗೊತ್ತು. ಆದರೆ ಈ ಕ್ಷರಾಕ್ಷರ ವಿಂಗಡಣೆ ಜೀವರಲ್ಲೂ ಇದೆ ಅಂದ್ರು. ಆಗ ನಮಗನ್ಸುತ್ತೆ ಅಕ್ಷರ ತತ್ವ ಲಕ್ಷ್ಮೀದೇವಿ ಬಿಟ್ಟು ಜೀವರಲ್ಲಿ ಇರಲಿಕ್ಕೆ ಸಾಧ್ಯವೋ ಅಂತ ಪ್ರಶ್ನೆ ಬಂದಾಗ, ಈ ರೀತಿ ದಾಸರಾಯರ ಉದ್ದೇಶ ಎಂಬುದನ್ನ ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ಏನದು ಅಂದರೆ, ಇಲ್ಲಿ ಹೇಳುತ್ತಾರೆ ಜೀವರು ಸ್ವರೂಪತಃ ನಾಶವಿಲ್ಲದವರು, ಆದರೆ ಮುಕ್ತರಾದ ಮೇಲೆ ಅವರಿಗೆ ಕ್ಷರತ್ವ ಅಂದರೆ ದೇಹ ನಾಶ ಆಗುವುದು ಎಂಬುದಿಲ್ಲ. ಸ್ವರೂಪತಃ ಜೀವರಿಗೆ ನಾಶವೇ ಇಲ್ಲ, ಅವರು ಕ್ಷರರಲ್ಲವೇ ಅಲ್ಲ, ಅವರು ಅಕ್ಷರವೇ. ಆದರೆ ಈ ಹೊರಗಿರುವ ದೇಹ ಏನಿದೆ ಅದು ಬಂದು ಹೋಗಿ ಬಂದು ಹೋಗಿ ನಾಶ ಆಗಿ ಆಗ್ತಾ ಇರೋದ್ರಿಂದ ಅವರನ್ನ ಕ್ಷರಕೋಟಿಯಲ್ಲಿ ಹೇಳುತ್ತಾ ಇದ್ದಾರೆ. ದೇಹ ನಾಶ ನಿಮಿತ್ತ ಅವರು ಯಾರು ಕ್ಷರರು. ಆದರೆ ಇವರಲ್ಲಿ ಎರಡು ರೀತಿ, ಮುಕ್ತರು ಸಂಸಾರಾವಸ್ಥೆಯಲ್ಲಿ ಇರತಕ್ಕಂಥವರು ಅಂತ. ಅದರಲ್ಲಿ ಮುಕ್ತರು ಯಾವಾಗ್ಲೂ ಕೂಡ ಲಿಂಗ ದೇಹದಿಂದನೇ ಬಿಡುಗಡೆ ಆಗಿರುತ್ತಾದ್ದರಿಂದ ಅವರಿಗೆ ದೇಹ ನಾಶ ಎಂಬುದು ನಿಂತು ಹೋಗಿದೆ, ಇಲ್ಲ ಇನ್ನವರಿಗೆ. ಆದ್ದರಿಂದ ಅವರು ಕ್ಷರರು, ಅಕ್ಷರ ಕೋಟಿಯಲ್ಲಿ ಸೇರುತ್ತಾರೆ, ಜೀವರೊಳಗೆ ಅಕ್ಷರ ಕೋಟಿ ಅವರು. ಇನ್ನ ಕ್ಷರರು ಯಾರು ಅಂದ್ರೆ ಸಂಸಾರಾವಸ್ಥೆಯಲ್ಲಿದ್ದು ದೇಹವನ್ನು ಪುನಃ ಪುನಃ ಪಡೆದು ನಾಶ ಇರತಕ್ಕಂಥವರು, ಅವರು ವಿಶೇಷವಾಗಿರ್ತಕ್ಕಂಥ ಕ್ಷರರು ಅಂತ. ಒಟ್ಟಾರೆ ದೇಹದಿಂದ ನಾಶವುಳ್ಳವರು ಕ್ಷರರು, ದೇಹದಿಂದ ನಾಶ ಇಲ್ಲದವರು ಯಾರು, ಮುಕ್ತರಾದವರು ಅಕ್ಷರರು ಅಂತ ಜೀವಕೋಟಿಯಲ್ಲೂ ಎರಡು ರೀತಿಯಾಗಿರತಕ್ಕಂಥ ವಿಚಾರ ಅಂದ್ರು. ಇನ್ನ ಜೀವರಲ್ಲಿ ಕ್ಷರಾಕ್ಷರ ವಿಲಿಂಗ ಸಲಿಂಗ ಅವರನ್ನೇ ಈ ರೀತಿ ಹೇಳ್ತಾ ಇದ್ದಾರೆ, ಲಿಂಗವಿಲ್ಲದವರು ಲಿಂಗ ಸಹಿತರಾದವರು ಅಂತ ಹೇಳ್ತಾ ಇದ್ದಾರೆ. ಆ ಲಿಂಗವಿಲ್ಲದವರು ಲಿಂಗ ಸಹಿತರಾದವರು ಅಂತ ಈ ಬಂದಾಗ, ಮತ್ತು ಅದರಲ್ಲೂ ಕೂಡ ಸೃಜ್ಯರು ಅಸೃಜ್ಯರು ಅಂತ ಹೇಳ್ತಾ ಇದ್ದಾರೆ. ಜೀವರಾಶಿಯಲ್ಲಿ ಯಾರಾದರೆ ವಿಶೇಷವಾಗಿ ಸೃಷ್ಟಿಗೆ ಬಂದಿದ್ದಾರೋ ಅವರು ಸೃಜ್ಯರು, ಸೃಷ್ಟಿಗಿನ್ನ ಬರಲಿಲ್ಲ ಅಸೃಜ್ಯರಾಗಿದ್ದಾರೆ, ಇನ್ನ ಸೃಷ್ಟಿಗೆ ಬರಲಿಲ್ಲ. ಅದರಲ್ಲೂ ಕೂಡ ಅವರಿಗೂ ಲಿಂಗದೇಹವಿದೆ. ಆದರೆ ಮೇಲೆ ಬಂದು ಹೋಗುವ ದೇಹ ಇನ್ನ ದೇವರು ಕೊಡಲಿಲ್ಲ ಯಾರಿಗೆ, ಇನ್ನ ಸೃಷ್ಟಿಗೆ ಬಾರದವರಿಗೆ. ಈ ದೇಹ ನಾಶ ನಿಮಿತ್ತವಾಗಿರತಕ್ಕಂಥ ಕ್ಷರತ್ವ ಎಂಬುದು ಯಾರಿಗೆ ಬರ್ತಾ ಇದೆ ಅಂದರೆ ಸೃಜ್ಯರಾದವರಿಗೆ, ಸೃಷ್ಟಿಗೆ ಬಂದಂತವರಿಗೆ ಬರ್ತಾ ಇದೆ. ದೇಹ ನಾಶ ನಿಮಿತ್ತವಾಗಿರತಕ್ಕಂಥ ಕ್ಷರತ್ವ ಅಂತಿಟ್ಟುಕೊಂಡ್ರೆ ಅದು ಸೃಷ್ಟಿಗೆ ಬಂದವರಿಗೆ ಮಾತ್ರ ಬರ್ತಾ ಇದೆ, ಅಸೃಜ್ಯರಾದವರಿಗೆ ದೇಹ ಬಂದು ಹೋಗುವುದು ಎಂಬ ಕ್ಷರತ್ವ ಅದು ಅಸೃಜ್ಯರಾದವರಿಗಿನ್ನ ಬರಲಿಲ್ಲ, ಹಾಗೆ ಮುಕ್ತರಾದವರಿಗೂ ಇಲ್ಲ. ಆ ರೀತಿಯಲ್ಲಿ ಕ್ಷರಾಕ್ಷರ ಕೋಟಿಯ ವಿಂಗಡಣೆಯನ್ನ ನಾನಾ ರೀತಿಯಲ್ಲಿ ಮಾಡುತ್ತಾ ಇದ್ದಾರೆ ದಾಸರಾಯರು. ಎರಡು ವಿಧದಲ್ಲಿ ಲೋಕದೊಳು ಜೀವರುಗಳಿಪ್ಪರು ಸಂತತ ಕ್ಷರ ಅಕ್ಷರ ವಿಲಿಂಗ ಸಲಿಂಗ ಸೃಜ್ಯ ಸೃಜ್ಯ ಭೇದದಲ್ಲಿ ಆ ಸಲಿಂಗರಾದವರಲ್ಲಿ ಅಂದರೆ ಲಿಂಗದೇಹ ಸಹಿತರಾದವರಲ್ಲಿ ಎಷ್ಟು ಅಂದರೆ ಸೃಷ್ಟಿಗೆ ಬಂದವರು ಸೃಷ್ಟಿಗೆ ಬಾರದವರು ಅಂತ ಆ ಭೇದ ಇದೆ. ಇನ್ನ ಕರೆಸುವುದು ಜಡ ಪ್ರಕೃತಿ ಪ್ರಣವ ಅಕ್ಷರ ಮಹದ ಅನುಕಾಲ ನಾಮದಿ ಹರಿಸಹಜ ಭೇದಗಳ ಪಂಚಕ ಸ್ಮರಿಸ್ ಸರ್ವತ್ರ ಅಂದ್ರು. ಇಲ್ಲಿ ಇನ್ನು ಹೇಳ್ತಾ ಇದ್ದಾರೆ ಜಡ ಪ್ರಕೃತಿ ಮೂಲವಾಗಿರತಕ್ಕಂತಹ ಜಡ ಪ್ರಕೃತಿ ಪ್ರಣವ ಅಂದ್ರೆ ಓಂಕಾರ, ಇನ್ನ ಅಕ್ಷರ ಅಜಾದಿ 51 ವರ್ಣಗಳು, ಮಹಾಕಾಲ ಇವೆಲ್ಲ ನಿತ್ಯವಾದ್ದು, ನಿತ್ಯ ಜಡವಾದ ವಸ್ತುಗಳು, ಇವುಗಳಿಗೆ ವಿಕಾರವಿಲ್ಲ ಅಂದ್ರು. ಇನ್ನ ಕಾಲದಲ್ಲಿ ಅಣುಕಾಲ ಅಂದರೆ ಮಹಾಕಾಲ ನಿತ್ಯವಾದ್ದು, ಅಣುಕಾಲ ಅಂದರೆ ಲವ ತ್ರುಟಿ ಕ್ಷಣ ಪಳ ಗಳಿಗೆ ಇವೆಲ್ಲ ಅನಿತ್ಯವಾದ ಜಡಗಳು, ಇವುಗಳಿಗೆ ನಾಶ ಇದೆ. ಈ ರೀತಿಯಲ್ಲಿ ಜಡ ನಿತ್ಯ ಅನಿತ್ಯ ಅಂತ ಹಾಗೆ ನಿತ್ಯ ಅನಿತ್ಯ ಅಂತಿದೆ, ಈ ರೀತಿಯಲ್ಲಿ ಕರೆಸಿಕೊಡುತ್ತೆ. ಈ ರೀತಿಯಲ್ಲಿ ಜೀವ ಜಡ ಹರಿ ಅಂದರೆ ಈ ಮೂರು ಸಹಿತವಾದ ಭೇದಗಳ ಪಂಚಕ, ಐದು ವಿಧವಾದ ಭೇದವನ್ನ ಸ್ಮರಿಸು. ಸದಾ ಸರ್ವತ್ರ ಸೃಷ್ಟಿಯಲ್ಲಿ ಮುಕ್ತಿಯಲ್ಲಿ ಕೂಡ ಐದು ರೀತಿಯಾದ ಭೇದಗಳು ನಿತ್ಯವಾಗಿದೆ ಎಂಬುದನ್ನ ಚಿಂತನೆ ಮಾಡಿ ಅಂತ ಚೆನ್ನಾಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಕೃತಿ ಪ್ರಣವ ಅಕ್ಷರ ಮಹಾಕಾಲ ಅಣುಕಾಲ ಈ ಐದಕ್ಕೆ ವಿಶೇಷವಾಗಿ ನಿಯಾಮಕ ರೂಪ ಯಾವುದು? ಹರಿ. ಆ ಭಗವಂತನ ಸಹಿತ ವಿಶೇಷವಾಗಿರತಕ್ಕಂಥ ಪಂಚ ಪ್ರಭೇದಗಳನ್ನು ತಿಳಿದು ಸರ್ವತ್ರ ಶ್ರೀಹರಿಯನ್ನ ಸ್ಮರಣೆ ಮಾಡಿ ಅಂತ ಇದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದರಲ್ಲಿ ಇನ್ನೇನು ಸ್ಮರಣೆ ಮಾಡಿದರೂ ಬಿಟ್ಟರೂ ಕೂಡ ಇವೆಲ್ಲವನ್ನು ಸ್ಮರಣೆ ಮಾಡಲೇಬೇಕು. ದಿನಾಗೂ ಎದ್ದು ಕನ್ನಡಿ ಮುಂದೆ ನಿಂತಾಗ ಏನು ಸ್ನಾನ ಮಾಡಿಕೊಂಡು ಸ್ನಾನ ಮಾಡಲಿಕ್ಕೆ ಮೊದಲು ಜೀವ ಜಡ ಕೇಸಿ ಭೇದ ಸರ್ವತ್ರ ಅಂತ ಹೇಳಿದ್ದೇ ಹೇಳಿದ್ದು, ಆದರೆ ಸ್ನಾನ ಮಾಡಿ ಕನ್ನಡಿ ಮುಂದೆ ನಿಂತಾಗ ಒಡಕ್ ಕಾಣಿಸೋದು ನಾನೇ 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 ಅಂತ ನೋಡ್ತಾ ಇರ್ತೇವೆ. ಅದು ಮೊದಲು ಬಿಡೋಣ. ಅಂದರೆ ಕನ್ನಡಿ ಮುಂದೆ ನಿಂತಾಗ ಚೋರು ಪ್ರಾಕ್ಟೀಸ್, ಇದು ನಾನಲ್ಲ ಇದು ನಾನಲ್ಲ ಇದು ನಾನಲ್ಲ ಎಂದಾದರೂ ಇದನ್ನ ಎಲ್ಲ ಒಂದು ಅರ್ಧ ಟನ್ನು ಕಟ್ಟಿಗೆ ಇಟ್ಟು ಸುಟ್ಟಾಕ್ಬಿಡ್ತಾರೆ ಇದನ್ನ ಒಂದು ದೃಷ್ಟಿಯಿಂದಲೇ ನೋಡ್ತಾ ಇರೋಣ. ಕನ್ನಡಿಯಲ್ಲಿ ಕಾಣೋದನ್ನ ನಾನೆಷ್ಟು ಚೆನ್ನಾಗಿದ್ದೇನೆ ನಾನಷ್ಟು ಚೆನ್ನಾಗಿದ್ದೇನೆ ಅಂತ ನೋಡ್ತೀವಲ್ಲ, ಇದು ನಾನಲ್ಲ ಇದು ಶರೀರ ನಾನು ಬೇರೆ ಜೀವ ಜಡ ಬೇರೆ ಅಂತ ನಾನು ಹೇಳ್ತಾ ಇದ್ದೇನೆ, ಅನುಷ್ಠಾನ ತರ್ತಾ ಇಲ್ಲ, ಹೇಳೋದು ಮಾತ್ರ ದ್ವೈತ ಮಾಡೋದೆಲ್ಲ ಅದ್ವೈತ, ಈ ತರ ಆಗಿದೆ ನನ್ನ ಬದುಕು, ಇನ್ನಾದ್ರೂ ಚೂರು ವ್ಯತ್ಯಾಸ ಬರಲಿ ಎಂಬ ಸಂಕಲ್ಪದಿಂದ ಬೆಳಿಗ್ಗೆ ಕನ್ನಡಿ ಮುಂದ ನಿಂತಾಗಲಿಂದ ಶುರು ಮಾಡೋಣ. ಇದು ನಾನಲ್ಲ ಇದು ನಾನಲ್ಲ ಇದು ನಾನಲ್ಲ ಅಂತ ಅದು ಚಿಂತನೆ ಎಷ್ಟು ಬರಬೇಕು ಅಂತ ದೊಡ್ಡ ಮಂತ್ರ ಅದು. ಐದು ಭೇದಗಳು ಐದು ಮಹಾಮಂತ್ರಗಳು, ಅದನ್ನ ಚಿಂತಿಸಿ ಚಿಂತಿಸಿ ಮನಸ್ಸಲ್ಲಿ ಸಿದ್ಧ ಆಗಬೇಕು, ಅದು ವಿಶೇಷವಾದ ಸಿದ್ಧಿ ಬರಬೇಕು, ಅದನ್ನೇ ಹೇಳ್ತಾ ಇದ್ದಾರೆ. ಈ ರೀತಿ ಹರಿಸಹಿತ ಭೇದಗಳ ಪಂಚಕ ಸ್ಮರಿಸು ಸರ್ವತ್ರ ಸ್ಮರಿಸು ಎಂಬ ರಹಸ್ಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಐದು ಭೇದಗಳು ಯಾವುದು? ಜೀವ ಜೀವರ ಭೇದ, ಜೀವಕ್ಕೂ ಜೀವಕ್ಕೂ ಭೇದ, ಜಡ ಜಡ, ಜಡಕ್ಕೂ ಜಡಕ್ಕೂ ಭೇದ. ಆ ಜಡ ಜಡ ಭೇದ ಅಂಬುದು ನಮ್ಮ ಸೈಂಟಿಸ್ಟ್ಗಳು ಹೇಳ್ತಾರೆ, ಒಂದಿದ್ದಂಗ ಒಂದಿಲ್ಲ ಅಂತ ಹೇಳಿ. ಇನ್ನು ಜೀವ ಜೀವರಿಗೆ ಒಬ್ಬರಿಗೊಬ್ಬರಿಗೆ ಬಹಳ ಡಿಫರೆನ್ಸ್ ಇದೆ ಎಂಬುದು ನಮ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಂತರ ಜೀವ ಜಡಗಳ ಭೇದ, ಇದೊಂದು ಅನುಭವಕ್ಕೆ ಬರ್ತಾ ಇಲ್ಲ. ಜಡವಾದ ಆ ಟೇಬಲ್ ನಾವು ಬೇರೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ, ಆದರೆ ಈ ಶರೀರವೇ ನಾನು ಎಂಬುದು ತಲೆಯಲ್ಲಿ ಕೂತಿದೆ, ಅದು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಪರಮನು ಜೀವ ಜಡಸು ವಿಲಕ್ಷಣನು, ದೇವ ಜೀವಕ್ಕಿಂತ ಜಡಕ್ಕಿಂತ ವಿಲಕ್ಷಣ ಸುವಿಲಕ್ಷಣ ಅಂತ ಹೇಳ್ತಾ ಇದ್ದಾರೆ ಎಂದರಿತು ನಿತ್ಯದಲ್ಲಿ. ಇಲ್ಲಿ ನೋಡಿ, ಪರಮನು ಭಗವಂತ ಜೀವ ಜಡ ಸುವಿಲಕ್ಷಣನು ಅಂದ್ರು. ಈ ಶಬ್ದ ಯಾಕೆ ಹಾಕಿದ್ರು? ವಿಲಕ್ಷಣನು ಅಂತ ಹೇಳಿದ್ರೆ ಸಾಕಾಯ್ತಲ್ಲ ಅಂದ್ರೆ, ಲಕ್ಷ್ಮೀದೇವಿ ಜೀವಕೋಟಿಯಲ್ಲೂ ಸೇರಿಲ್ಲ, ಜಡದಿಂದ ಭೇದ ಆಕೆಗಿದ್ದೇ ಇದೆ, ಜೀವರಿಂದ ಭೇದವೂ ಆಕೆಗಿದೆ, ಆದ್ದರಿಂದ ಜೀವ ಜಡ ವಿಲಕ್ಷಣ ಲಕ್ಷ್ಮೀದೇವಿ ಆಗ್ತಾಳೆ. ಹಾಗಾದರೆ ಲಕ್ಷ್ಮೀದೇವಿ ದೇವರು ಒಂದೇನಾ ಅಂದ್ರೆ ಆ ಲಕ್ಷ್ಮೀದೇವಿಕ್ಕಿಂತಲೂ ವಿಲಕ್ಷಣ ಅಂತ ತೋರಿಕೊಡಲಿಕ್ಕೆ ಜೀವ ಜಡಸು ವಿಲಕ್ಷಣನು ಅಂತ ಹೇಳ್ತಾ ಇದ್ದಾರೆ. ಇನ್ನ ಜೀವ ಜಡಗಳಲ್ಲಿ ಮತ್ತು ಜೀವ ಜೀವರಲ್ಲಿ ಜಡ ಜಡದಲ್ಲಿ ಜೀವ ಜಡಗಳಲ್ಲಿ ಇದೆಲ್ಲ ಭೇದಗಳು ದೇವರು ತಾನಾಗಿ ಅವುಗಳಿಗೆ ಅಸ್ತಿತ್ವ ಕೊಟ್ಟದ್ದಕ್ಕೆ ವಿಶೇಷವಾಗಿ ಸಹಜವಾಗಿ ಮೊದಲೇ ಇದ್ದದ್ದು ದೇವರ ಅನುಗ್ರಹದಿಂದ ಪ್ರಕಟ ಮಾಡಿದರೆ ಗೊತ್ತಾಗುತ್ತೆ, ಇಲ್ಲದಿದ್ದರೆ ಇಲ್ಲ. ವೈಲಕ್ಷಣ್ಯ ದೇವರು ತಿಳಿಸಿಕೊಟ್ರೆ ನಮಗೆ ಗೊತ್ತಾಗುತ್ತೆ ವೈಲಕ್ಷಣ್ಯ, ಇಲ್ಲದ್ರೆ ಇಲ್ಲ. ಅದಕ್ಕೆ ದೇವರ ವೈಲಕ್ಷಣ್ಯ ಸುವಿಲಕ್ಷಣ ಅಂದ್ರು, ಸ್ವಾತಂತ್ರ್ಯೇನ ವಿಲಕ್ಷಣ ಭಗವಂತ ಅಂದ್ರು. ಎಂದರಿತು ನಿತ್ಯದಲ್ಲಿ ಈ ವಿರಿಂಚಾಂಡದಳು ಈ ಭೇದಗಳ ಚಿಂತನೆ ಎಷ್ಟು ಬರಬೇಕು ಅಂದ್ರೆ ಸದಾ ಕಾಲ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ದೇವ ಜೀವ ಜಡ ವಿಲಕ್ಷಣ ಸುವಿಲಕ್ಷಣ ಅಂತ ತಿಳಿಸಿಕೊಳ್ಳಿಕ್ಕೆ ಹೊರಟದ್ದೇ ನರಸಿಂಹರೂಪ. ಇಲ್ಲಿ ನೋಡಿ, ಸಾಮಾನ್ಯವಾಗಿ ಸಪ್ತಮಸ್ಕಂದ ಭಾಗವತ ಕೇಳಿದಾಗ ನಮಗೆ ತಲೆಗೆ ಬರುವುದೇನು? ಹಿರಣ್ಯಕಶಿಪು ಕೇಳಿದ ವರಗಳನ್ನ. ನನಗೆ ಪ್ರಾಣ ಇದ್ದದ್ದರಿಂದ ಸಾವು ಬರಬಾರದು, ವ್ಯಸುಭಿರುವ ಅಸುಮದ್ಭಿರುವ ಅಂತ ಕೇಳಿದ. ವ್ಯಸುಗಳು ಅಂದ್ರೆ ಪ್ರಾಣ ಇಲ್ಲದವುಗಳು, ಅಸುಮದ್ಭಿಹಿ ಅಂದ್ರೆ ಪ್ರಾಣ ಇದ್ದದ್ದವುಗಳು. ಪ್ರಾಣ ಇಲ್ಲದ್ದರಿಂದ ಸಾವು ಬರಬಾರದು, ಪ್ರಾಣ ಇದ್ದದ್ದರಿಂದ ಸಾವು ಬರಬಾರದು ಅಂತ ಕೊನೆಯಲ್ಲಿ ಕೊನೆಗೆ ಒಕ್ಕರಣೆ ಕೊಟ್ಟು ಕೇಳಿದ. ಅದಕ್ಕೆ ಬ್ರಹ್ಮದೇವರು ತಥಾಸ್ತು ಅಂದ್ರು. ಅದಕ್ಕೆ ನರಸಿಂಹದೇವರು ಏನ್ ಮಾಡಿದ್ರು? ಬಂದು ತನ್ನ ಉಗುರುಗಳಿಂದ ಅವನನ್ನ ಕೊಂದು ಬಿಟ್ರು, ಆಯುಧದಿಂದ ಕೊಲ್ಲಲಿಲ್ಲ. ಯಾಕೆ ಅಂದ್ರೆ ಆಯುಧಗಳು ಜಡ, ಅದರಿಂದ ಕೊಲ್ಲಲಿಲ್ಲ. ಅದರಿಂದ ಉಗುರಿಂದ ಕೊಂದರು ಅಂದ್ರೆ ಸಾಮಾನ್ಯ ತಿಳ್ಕೊಂಡಿರೋದೇನು ಅಂದರೆ ಉಗುರು ಬೆಳೆಯತ್ತೆ, ಅದರಿಂದ ಜೀವ ಇದ್ದದ್ದು ಹೌದು, ಅದಕ್ಕೇನು ಗೊತ್ತಾಗಲ್ಲ, ಅದೇನು ಜಡವಾದ್ದು. ಅದರಿಂದ ಜೀವ ಹೌದು ಜಡ ಹೌದು, ಅಂದ್ರೆ ಜೀವ ಜಡ ವಿಲಕ್ಷಣ ಅದು ಅಂತೇಳಿ ನಾವು ತಿಳ್ಕೊಂಡು ಅದನ್ನ ಅಂದ್ರೆ ಜಡವೂ ಹೌದು ಜೀವವು ಹೌದು ಎರಡು ರೀತಿ ಇದೆ. ಆದ್ದರಿಂದ ಪೂರ್ಣ ಜೀವ ಅಲ್ಲ ಪೂರ್ಣ ಜಡ ಅಲ್ಲ, ಆದ್ದರಿಂದ ಅಂಥದ್ರಿಂದ ದೇವ ಕೊಂದ, ಆ ರೀತಿ ವರ ಸತ್ಯ ಮಾಡಿದ ಅಂತ ನಾವು ತಿಳ್ಕೊಳ್ತೇವೆ. ಬಹಳ ತಪ್ಪು. ಹಾಗೆ ತಿಳಿದ್ರೆ ಸಾಕು ಅಂಧಂತಮಸ್ಸಿಗೆ ಹೋಗಲಿಕ್ಕೆ ರಾಜಮಾರ್ಗ ಆಗುತ್ತೆ ಅಂತಾರೆ ಶಾಸ್ತ್ರಕಾರರು. ಏನಪ್ಪ ಇದು ಹಾಗೆ ಹೇಳ್ತಿರಲ್ಲ ಅಂದ್ರೆ ನೋಡಿ, ನಮ್ಮ ಉಗರು ಅದು ಬೆಳೆಯುತ್ತೆ, ಹಾಗೆ ಅದು ಜಡ ಹೌದು ಬೆಳೆಯುತ್ತೆ, ಅದರಿಂದ ಚೇತನವು ಹೌದು ಅಂತ ಈ ರೀತಿ ವಿವಕ್ಷ ಮಾಡ್ತಿರೇನೋ. ಆದರೆ ದೇವರ ಉಗುರು ಹಾಗಲ್ಲ. ಅದಕ್ಕೆ ನಮ್ಮ ವಾಯುದೇವರು ಮಧ್ವರಾಯರಾಗಿ ದೇವರ ಉಗುರನ್ನೇ ಸ್ತೋತ್ರ ಮಾಡಿದರು ನಖಸ್ತುತಿಯಲ್ಲಿ. ಪಾನ್ತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮದಘಟ ಅಂತ ಹೇಳ್ತಾ ದೇವರ ಹತ್ತು ಉಗುರುಗಳ ಸ್ತೋತ್ರ ಮಾಡಿದ್ರು. ಏನಂತ, ಆ ಹತ್ತು ಉಗುರುಗಳು ದೇವರೇ, ದೇವರ ಉಗುರು ದೇವರೇ, ದೇವರು ಚೇತನ, ದೇವರ ಉಗುರುಗಳು ಚೇತನ. ಆದ್ದರಿಂದ ದೇವರ ಉಗುರುಗಳಿಗೆ ದೇವರಿಗೆ ಭೇದವಿಲ್ಲ. ಹಾಗಾದರೆ ದೇವರು ಚೇತನ, ತಾನೇ ತನ್ನ ಉಗುರಾದ ಕಾಲಕ್ಕೆ ಉಗುರು ಚೇತನವೇ ಆಯಿತು. ಆ ಚೇತನವಾದ ತನ್ನ ಉಗುರಿಂದ ಕೊಂದರೆ ಚೇತನವೇ ಅವನನ್ನು ಕೊಂದಂತಾಯಿತು. ಹಾಗಾದರೆ ಈ ವರ ಸತ್ಯ ಎಲ್ಲಿ ಆಯಿತು? ನನಗೆ ಜಡದಿಂದ ಸಾವು ಬರಬಾರದು, ನನಗೆ ಪ್ರಾಣ ಇದ್ದದ್ದರಿಂದ ಸಾವು ಬರಬಾರದು ಅಂದ್ರೆ ಚೇತನನೇ ಕೊಂದಾಗ ಆ ರೀತಿಯಾದ ವರವನ್ನ ಸತ್ಯ ಮಾಡಿಲ್ಲ ನರಸಿಂಹ ಅಂತ ಬಂದರೆ ಅಲ್ಲಿ ಹೇಳುತ್ತಾರೆ ನರಸಿಂಹ ವರ ಸತ್ಯವೇ ಮಾಡಿದ. ಆ ವರ ಕೇಳೋದರಲ್ಲಿ ತಲೆಯಲ್ಲಿ ಏನಿತ್ತು ಹಿರಣ್ಯಕಶಿಪುವಿಗೆ ಅಂದರೆ ಹೇಳುತ್ತಾರೆ ಅವನ ತಲೆಯಲ್ಲಿ ಇದ್ದದ್ದು ಎರಡೇ ಜಗತ್ತಿನಲ್ಲಿ ಒಂದು ಜೀವ ಒಂದು ಜಡ, ದೇವ ಎಂಬುದು ಇಲ್ಲವೇ ಇಲ್ಲ. ಅದಕ್ಕೆ ಅವನು ಏನು ಮಾಡಿದ, ದೇವತೆಗಳು ಬ್ರಹ್ಮದೇವರ ಹತ್ರ ಹೇಳುತ್ತಾರೆ ಇವ ಸಾವಿನಿಂದ ಪಾರಾಗಿ ನಿಮ್ಮ ತಪಸ್ಸು ಮಾಡಿ ಸಾವಿನಿಂದ ಪಾರಾಗಿ ಮತ್ತು ವಿಶೇಷ ತಪಸ್ಸು ಮಾಡಿ ಆ ತಪಶಕ್ತಿಯಿಂದ ನಿಮ್ಮನ್ನು ಇಳಿಸಿಬಿಟ್ಟು ನಿಮ್ಮ ಪದಕ್ಕೆ ಬಂದು ಇಡೀ ಜಗತ್ತನ್ನ ನಾನಾ ರೀತಿ ಸೃಷ್ಟಿ ಮಾಡಬೇಕು. ಎಲ್ಲಾ ಬ್ರಹ್ಮದೇವತೆಗಳು ಬ್ರಹ್ಮದೇವರೆಲ್ಲ ಘಾತ ಯಥಾಪೂರ್ವ ಕಲ್ಪ ಇರ್ತದಂತ ಹಿಂದಿನಂತರ ಸೃಷ್ಟಿ ಮಾಡುತ್ತಾ ಇದ್ದಾರೆ. ನಾನು ಹಾಗಲ್ಲ, ಬೇರೆ ಮಾಡಬೇಕು ಅಂತ ಕೂತಿದ್ದಾನೆ. ಅವನ ತಲೆಯಲ್ಲಿ ಎಲ್ಲರೂ ಜೀವರೇ, ವಿಷ್ಣುವನ್ನು ಜೀವನೇ ಅಂತ ತಿಳಿದ. ಯಾಕೆ ಅಂದ್ರೆ ಮೊದಲಲ್ಲೇ ಹೇಳುತ್ತಾನೆ, ಹಿರಣ್ಯಾಕ್ಷ ಸಂಹಾರ ಮಾಡಿದಕೊಡಲೇ ಹಿರಣ್ಯಕಶಿಪು ಎಲ್ಲರನ್ನ ಕರೆದು, ತನ್ನ ದೈತ್ಯರ ಭಟರನ್ನ ಕರೆದು, ಈ ಹರಿ ಬಹಳ ದ್ರೋಹ ಮಾಡುತ್ತಾ ಇದ್ದಾನೆ, ಸಮನಾಗಿರಬೇಕಾದವ ಸಮನಾಗಿಲ್ಲ, ಅದಕ್ಕೆ ಇವನನ್ನು ಹೇಳುತ್ತಾನೆ, ನನ್ನ ಶೂಲದಿಂದ ಕೊಂದು ಮಚ್ಚೂಲ ಭಿನ್ನಗ್ರೀವೇಣ ಅಂತ. ಅವನ ತಲೆ ನನ್ನ ಶೂಲದಿಂದ ಕತ್ತರಿಸಿಬಿಡುತ್ತೇನೆ. ತನಗೆ ಹೇಗೆ ಸಾವಿದೋ ವಿಷ್ಣುವಿಗೂ ಹಾಗೆ ಸಾವಿದೆ ಎಂದು ತಿಳ್ಕೊಂಡ. ಅಷ್ಟೇ ಅಲ್ಲ, ಆ ವಿಷ್ಣುವಿನಲ್ಲಿ ತನ್ನಲ್ಲಿದ್ದಂತೆ ರಕ್ತ ಮಾಂಸಾದಿಗಳಿದೆ ಎಂದು ತಿಳ್ಕೊಂಡ. ಅದಕ್ಕೆ ಹೇಳುತ್ತಾರೆ, ಭೂರಿಣಾ ರುಧಿರೇಣವೈ, ಆ ವಿಷ್ಣುವಿನಲ್ಲಿರತಕ್ಕಂಥ ತುಂಬಾ ರಕ್ತ ಇದೆಯಲ್ಲ, ಅದರಿಂದ ಯುದ್ಧ ಪ್ರಿಯಂ ಭ್ರಾತರಂ ತರ್ಪಯಿಷ್ಯೆ, ನನ್ನ ಯುದ್ಧ ಪ್ರಿಯನಾಗಿರತಕ್ಕಂಥ ಹಿರಣ್ಯಾಕ್ಷನಿಗೆ ರಕ್ತ ತರ್ಪಣ ಕೊಡುತ್ತೇನೆ ಅಂತ ಹಿರಣ್ಯಕಶಿಪು ಸಂಕಲ್ಪ ಮಾಡುತ್ತಾನೆ. ಹಾಗಾದರೆ ಅವನ ತಲೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲರೂ ಕೂಡ ನನ್ನಂಥವರೇ, ಸಾವನ್ನ ಗೆದ್ದು ಆಯಾ ತಪಶಕ್ತಿಯಿಂದ ಆ ಸ್ಥಾನದಲ್ಲಿ ಕೂತಿದ್ದಾರೆ, ಅವರನ್ನ ಇಳಿಸಿಬಿಟ್ರೆ ಆಯಿತು ಅಂತ ತಲೆಯಲ್ಲಿ ಇತ್ತು. ಒಟ್ಟಾರೆ ಅವನ ತಲೆಯಲ್ಲಿ ಏನಿತ್ತು, ಒಂದು ಜಡ ಒಂದು ಚೇತನ ಅಂದ್ರೆ ಯಾವುದು, ಜೀವ ಅಂತ. ಅವನು ಕೇಳೋದರಲ್ಲೇ ವರ ಕೇಳೋದರಲ್ಲೇ ಕೇಳಿಕೊಂಡಿದ್ದ, ಈ ಎರಡರಿಂದ ಸಾವು ಬರಬಾರದು ಅಂತ. ಅದಕ್ಕೆ ನರಸಿಂಹ ಏನು ಮಾಡಿದ, ಹೌದಪ್ಪ ನೀನು ಕೇಳಿದ್ದೆಷ್ಟು, ಜೀವರಿಂದ ಸಾವು ಬರಬಾರದು, ಜಡದಿಂದ ಸಾವು ಬರಬಾರದು, ನಿನ್ನ ತಲೆಯಲ್ಲಿ ಕಲ್ಪನೆಯೇ ಇಲ್ಲ, ನಾನು ಜೀವಕ್ಕೆ ಜಡಕ್ಕೂ ವಿಲಕ್ಷಣ ಒಬ್ಬನಿದ್ದಾನೆ ಎಂಬ ಕಲ್ಪನೆಯೇ ಇಲ್ಲಲ್ಲ, ಅದಕ್ಕೆ ನಾನು ಬಂದು ನಿನ್ನ ಸಂಹಾರ ಮಾಡಿದೆ. ನಿನಗೆ ಜೀವರಿಂದ ಸಾವು ಬರಲಿಲ್ಲ, ಜಡದಿಂದ ಸಾವು ಬರಲಿಲ್ಲ, ಜೀವ ಜಡ ವಿಲಕ್ಷಣ ನನ್ನಿಂದನೇ ಸಾವು ಬಂತು, ಆದ್ದರಿಂದ ವರಸತ್ಯ ಮಾಡಿದೆ ಎಂದ. ಆಗ ಮತ್ತೆ ಸಂಶಯ ಬಂತು ನಮಗೆ, ಅಂತ ಕಾಲಕ್ಕೆ ಉಗುರಿಂದಲೇ ಯಾಕೆ ಸಾಯಿಸಬೇಕು, ಉಗುರಿಂದ ಸಾಯಿಸಿದ್ದಕ್ಕೆ ಎಲ್ಲ ಇಷ್ಟು ಕಾರಣ ಭಾಗವತ ಕೇಳಿದಾಗೆಲ್ಲ ಉಗುರು ಇಂಥದ್ದು ಬೆಳೆಯತ್ತೆ ಬೆಳೆಯಲ್ಲ, ಜಡ ಚೇತನ ಎರಡೂ ಹೌದು, ಅದಕ್ಕೆ ಅದನ್ನು ಸಾಯಿಸಿದ ಅಂತ ತಪ್ಪು ತಿಳಿದು 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 ಭಾಗವತ ಕೇಳಿದವಲ್ಲ ಇಷ್ಟು ಕಾಲ, ಮತ್ತೆ ಆ ಭಾಗವತ ಕೇಳಿ ಕೇಳಿ ನರಕಕ್ಕೆ ಹೋಗುವ ಹಾದಿ ಮಾಡಿಕೊಂಡವಲ್ಲ, ಇದೆಲ್ಲ ಬಂದದ್ದ್ಯಾಕೆ, ಇದು ಉಗುರಿಂದ ಕೊಂದದ್ದಕ್ಕೆ ಅಲ್ಲ, ಇದು ಉಗುರಿಂದ ಯಾಕೆ ಕೊಲ್ಲಬೇಕಂತ ಕಾಲಕ್ಕೆ ಅಂದರೆ ಅಲ್ಲಿ ರಹಸ್ಯ ಇದೆ. ನರಸಿಂಹ ಅಂದ, ಸ್ವಾಮಿ ಇದು ಎಲ್ಲರಿಗೂ ಗೊತ್ತಾಗಬಾರದು, ಈ ದೈತ್ಯರಿಗೆ ಮೊದಲೇ ಗೊತ್ತಾಗಬಾರದು, ನಾನು ಜೀವದಡ ವಿಲಕ್ಷಣ ಅಂತ ಹೇಗೆ ಹಿರಣ್ಯಕಶಿಪುವಿಗೆ ಕನ್ಫರ್ಮೇಶನ್ ಇತ್ತೋ, ವಿಷ್ಣುವು ಕೂಡ ನನ್ನಂತೆ ಒಬ್ಬ ಅಂತ ಆ ಕನ್ಫರ್ಮೇಶನ್ ದೈತ್ಯರಿಗೆ ಇರಲೇಬೇಕು, ಅದಕ್ಕೆ ಉಗುರಿಂದ ಕೊಂದ. ಈಗಲೂ ದೈತ್ಯರ ಅಂದುಕೊಂಬುದೇನು ಅಂದ್ರೆ, ಅಯ್ಯೋ ನಮ್ಮ ಹಿರಣ್ಯಕಶಿಪು ವರ ಕೇಳೋದ್ರಲ್ಲಿ ಸ್ವಲ್ಪ ಎಡವು ಬಿದ್ದ, ಅದಕ್ಕೆ ಈ ಉಗುರಿಂದ ನರಸಿಂಹ ಕೊಂದ. ನೋಡಪ್ಪ ಎಷ್ಟು ಉಗುರು ಇಂಥ ಕೆಲಸ ಮಾಡಿತು, ಆ ನಮ್ಮುಗುರಂತೆ ನರಸಿಂಹನ ಉಗುರು, ಆದ್ದರಿಂದ ಆ ಜಡವು ಚೇತನವೂ ಅಲ್ಲದ್ದು, ಎರಡಕ್ಕೂ ಮಧ್ಯ ಕೂತಿದೆ ಆ ಉಗುರು, ಅದರಿಂದ ಕೊಂದ ಅಂತ ದೈತ್ಯರು ತಿಳ್ಕೊಂಡ್ರು. ಹಾಗೆ ತಿಳಿದದಕ್ಕೇನಾಯಿತು ಅಂದ್ರೆ, ದೇವರ ಅವಯವಗಳ ಮಧ್ಯ ದೇವರ ಉಗುರಿಗೂ ದೇವರಿಗೂ ವ್ಯತ್ಯಾಸ ತಿಳಿದದ್ದರಿಂದ ಅದೇನಾಯಿತು ಅಂದರೆ, ಅಂಧಂತಮಸ್ಸಿಗೆ ಹೋಗಲಿಕ್ಕೆ ಅವರಿಗೆ ಕಾರಣ ಆಗುತ್ತೆ. ಇದಕ್ಕಾಗಿ ದೇವ ಉಗುರಿಂದ ಕೊಂದ ನಮ್ಮ ಕರ್ಮ, ನಾವು ದೈತ್ಯರಂತೆ ತಿಳ್ಕೊಂಡು ದೇವರು ಕೂಡ ಉಗುರಿಂದ ಕೊಂದದ್ದು ಇದಕ್ಕೆ ಅಂತ ತಿಳ್ಕೊಂಡು 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 ಏನು ಇಡೀ ಸಪ್ತಾಹ ಭಾಗವತ ಕೇಳಿ ನರಕಕ್ಕೆ ಹೋಗ್ಲಿಕ್ಕೆ ತೆಂಗಿನಕಾಯಿ ಹೊಡೆದಂತಾಯ್ತು. ಆದ್ರಿಂದ ಇನ್ನು ಯಾರು ತಿಳಿದಿಲ್ಲ, ಹಾಗೆ ತಿಳಿಯೋರಿದ್ರೆ ಅವರ ಕುರಿತು ಹೇಳಿದಷ್ಟೇ. ಆ ರೀತಿಯಲ್ಲಿ ಭಗವಂತ ತಾನು ಹೇಗಿದ್ದಾನೆ, ಜೀವ ಜಡ ಸುವಿಲಕ್ಷಣನು, ಅದಕ್ಕೆ ಭಗವಂತ ತಾನು ಎಲ್ಲರಕ್ಕಿಂತ ವಿಲಕ್ಷಣ ಅಂತ ತೋರಲಿಕ್ಕೆ ಬಂದದ್ದೇ ನರಸಿಂಹ ರೂಪ, ಅದಕ್ಕೆ ಕಂಬದಿಂದನೇ ಹೊಡೆದುಕೊಂಡು ಬಂದ ಅಂತ ಹೇಳ್ತಾ ಇದ್ದಾರೆ ಎಂದು ಅರಿತು. ಅರಿತು ಅಂದ್ರೆ ಅರ್ಥ, ಇದು ಅನುಷ್ಠಾನಕ್ಕೆ ಇಟ್ಟು ನಿತ್ಯದಲ್ಲಿ ಈ ವಿರಿಂಚಾಂಡದಳು ಎಲ್ಲಾ ಠಾವಿನಲ್ಲಿ ತಿಳಿದು, ಇದು ಚೆನ್ನಾಗಿ ಬ್ರಹ್ಮಾಂಡದಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಎಲ್ಲ ಐದು ಭೇದಗಳನ್ನ ತಿಳಿದು, ಐದು ಭೇದ ಕಳೇವರದೋಳ್, ನಮ್ಮ ಶರೀರದೊಳಗೂ ಐದು ಭೇದ ತಿಳಿಯಿರಿ. ಬ್ರಹ್ಮಾಂಡದೊಳಗೆ ತಿಳಿದು ಕೈ ಮುಗಿಯೋದು ಮಾತ್ರ ಅಲ್ಲ, ನಮ್ಮ ಶರೀರದೊಳಗೂ ಜೀವರಿದ್ದಾರೆ. ಅಲ್ಲಿ ನಾವೊಬ್ಬರಲ್ಲಿ ಇರೋದು ಅಂದ್ರೆ ನಮ್ಮ ಜೊತೆಗೆ ತತ್ವಾಭಿಮಾನಿಗಳೆಲ್ಲ ಕೂತಿದ್ದಾರೆ. ತತ್ವಾಭಿಮಾನಿ ದೇವತೆಗಳು ಕೂತಿದ್ದಾರೆ, ತತ್ವಾಭಿಮಾನಿ ದೈತ್ಯರು ಕೂತಿದ್ದಾರೆ, ಲಕ್ಷ್ಮೀ ದೇವಿ ಕೂತಿದ್ದಾಳೆ, ಜಡವೂ ಕೂತಿದೆ. ನಮ್ಮ ಶರೀರದೊಳಗೆ ಜಡ, ಇಡೀ ಶರೀರ ಜಡ. ನಾವು ಚೇತನರು, ಯಾರು ಜೀವರಾಶಿಗಳು, ದೇವ ಒಬ್ಬನಿದ್ದಾನೆ. ಹಾಗಾದ್ರೆ ಪಂಚಭೇದ ನಮ್ಮ ಶರೀರದಲ್ಲಿ ಬಂತಲ್ಲ, ಅದರಿಂದ ನಮ್ಮ ಶರೀರದಲ್ಲಿ ಪಂಚಭೇದ ಮೊದಲು ಚಿಂತನೆ ಮಾಡಿ, ಇಡೀ ಜಗತ್ತಿನಲ್ಲೂ ಚಿಂತನೆ ಮಾಡಿ, ಮಾಡಿಯಲ್ಲ ಮಾಡ್ತಾನೆ ಇರಿ. ಅದು ಎಷ್ಟರವರೆಗೆ ಅಂದ್ರೆ ನಾವು ಬಿಟ್ಟರು ನಮ್ಮ ಮನಸ್ಸಿನಲ್ಲಿ ತಾನಾಗಿ ತಾನಾಗಿ ಬರುವಷ್ಟು ಅಭ್ಯಾಸ ಮಾಡಿ ಅಚ್ಚುತನ ಪದವೈದು ಶೀಘ್ರದಲ್ಲಿ. ಈ ರೀತಿಯಲ್ಲಿ ಯಾರು ತಿಳಿಯುತ್ತಾರೋ, ತಿಳಿಯೋದೊಂದು ಸುಮ್ಮನೆ ತಿಳಿಯೋದಲ್ಲ, ನಾವು ತಿಳಿದಿದ್ದೇವೆ. ಹಾ, ಜೀವ ಜಡಕ್ಕೆ ಭೇದ ಸರ್ವತ್ರ ಗೋವಿಂದ ಅಂತಂದಿವಿ. ಹಾಗಲ್ಲ, ಕಂಡ ಕಂಡ ಕಡೆ ಸ್ವಾಮಿ ಬೇರೆ, ಇವರು ಬೇರೆ, ಸ್ವಾಮಿ ಬೇರೆ, ಜಡ ಬೇರೆ, ಈ ದೇಹ ಬೇರೆ, ಈ ಜೀವ ಬೇರೆ, ಈ ದೇಹ ಬೇರೆ ಎಂಬುದು ನಮ್ಮಲ್ಲಿ ಬೇರೆ ಕಡೆ. ಕ್ಷಣ ಕ್ಷಣಕ್ಕೂ ಪ್ರತಿಯೊಂದು ಕಾರ್ಯದಲ್ಲೂ ನೋಡತಾ ನೋಡತಾ, ಈ ನೋಡೋದೇ ದೀಕ್ಷಾ. ಈ ತರಹ ನೋಡಿಯೇ ನೋಡುತ್ತೇನೆ, ಬೆಳಿಗ್ಗಿಂದ ರಾತ್ರಿವರೆಗೂ ಯಾವ ಜಡಚೇತನಗಳನ್ನು ನೋಡುತ್ತೇನೆ ಅಲ್ಲಿ ಭಗವಂತನಿಗೆ, ಜೀವನಿಗೆ, ಜಡಕ್ಕೆ ಭೇದವನ್ನ ಪ್ರತಿಯೊಂದು ಸಲ ಏನೇನು ಕಾರ್ಯ ಮಾಡಿದಾಗ ಎಲ್ಲೆಲ್ಲಿ ನೋಡುತ್ತೇನೆ ಅಲ್ಲಿ ಈ ಐದು ಭೇದಗಳನ್ನ ಗಮನಿಸಿಯೇ ಗಮನಿಸ್ತೇನೆ. ಹೇಗೆ ನಮಗೆ ಒಂದು ವೇಳೆ ಯಾರಾದರೂ ಕೂಡ ನಮ್ಮ ತಲೆಗೆ ಒಂದು ಮೆಷಿನ್ ಫಿಕ್ಸ್ ಮಾಡಿ, ನಮ್ಮ ತಲೆಯಲ್ಲಿ ಬರುವ ಆಲೋಚನೆಗಳೆಲ್ಲ ಗೊತ್ತಾಗುವಂತ ಕಂಪ್ಯೂಟರ್ಗೆ ಫೀಡ್ ಮಾಡಿ, ಅವರು ಬಂದು 20 ಕೋಟಿ ಕೊಡ್ತೀವ್ರಿ ನಿಮಗೆ ಒಂದ್ ದಿವಸಕ್ಕೆ, ಏನು ಮಾಡಬೇಕು ನೀವು, ಬೆಳಿಗ್ಗಿನಿಂದ ಯಾರನ್ನ ನೋಡಿದರೂ ಕೂಡ ಪ್ರತಿಯೊಬ್ಬರಲ್ಲಿ ಪಂಚಭೇದ ಚಿಂತನೆ ಮಾಡಬೇಕು. ಏನು ಅವರೊಳಗೆ ಜೀವ ಇದ್ದಾನೆ, ಅಲ್ಲಿ ದೇವತೆಗಳಿದ್ದಾರೆ, ಶರೀರ ಜಡ, ಇದಕ್ಕೂ ಅದಕ್ಕೂ ಭೇದ, ಅದಕ್ಕೆ ಇದಕ್ಕೂ ಭೇದ ಅಂತ ಚಿಂತನೆ ಮಾಡಬೇಕು. ಈ ತರ ಪ್ರತಿಯೊಂದು ಕಡೆ ಚಿಂತನೆ ಮಾಡ್ತಾ ಬರಬೇಕು. ನೀವು ಚಿಂತನೆ ಮಾಡಿದಾಗೆಲ್ಲ ನಿಮ್ ತಲೆಯಿಂದ ಕಂಪ್ಯೂಟರ್ಗೆ ಫೀಡ್ ಆಗ್ತಾ ಇರುತ್ತೆ, ನೀವು ಎಷ್ಟು ಸಲ ಚಿಂತನೆ ಮಾಡಿದ್ರಿ, ಎಷ್ಟು ಸಲ ಚಿಂತನೆ ಮಾಡಿದ್ರಿ ಅಂತ. ಬೆಳಿಗ್ಗಿಂದ ರಾತ್ರಿವರೆಗೂ ಟೈಮ್ ಕೌಂಟ್ ಮಾಡುತ್ತೆ. ಆ ಟೈಮ್ ಕೌಂಟ್ ಮಾಡಿದಾಗ ಪ್ರತಿಯೊಂದು ಕ್ಷಣ ಚಿಂತನೆ ಮಾಡ್ತಾ ಇರಬೇಕು, ಗೊತ್ತಾಗತ್ತೆ ಎಷ್ಟು ಟೈಮ್ ನೀವು ಚಿಂತನೆ ಮಾಡಿದ್ದೀರಿ ಅಂತ. ಮಧ್ಯೆ ಮಧ್ಯೆ ಗ್ಯಾಪ್ 1 ಅವರ್ ಬಿಟ್ಟಿದೆ, 2 ಅವರ್ಸ್ ಬಿಟ್ಟಿದೆ, ಎಲ್ಲ ನೋಡ್ತಾ ಇರ್ತೀವಿ. ಯಾರಾದರೆ ನೀವು ಎಚ್ಚರ ಇದ್ದಷ್ಟು ಕಾಲ ನೆನೀತಿರೋ ಅದು ಕಂಪ್ಯೂಟರ್ ಫೀಡ್ ಮಾಡಿ ಕೊಡುತ್ತೆ. ಅಂಥ ಯಾರಾದ್ರೂ ಇದ್ರೆ ಅವ್ರಿಗೆ 20 ಕೋಟಿ ಒಂದ್ ದಿವಸಕ್ಕೆ ಕೊಡ್ತೀವಿ ಅಂದ್ರೆ ಅಪ್ಪ 20 ಕೋಟಿ ಬರುತ್ತೆ ಅಂತ ಬೆಳಿಗ್ಗೆ ರಾತ್ರಿ ಮಾಡಿ 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 ಸುಸ್ತಾಗಿ ಮಲಗ್ತೇವಲ್ಲ. ಆ 20 ಕೋಟಿ ಅಲ್ಲ, 70 ಕೋಟಿ ಅಲ್ಲ, ಇನ್ನ ಎಷ್ಟು ಕೋಟಿಗಳು ಹಾಕ್ತಿರೋ ಅಷ್ಟು ಫಲ ಕೊಡುವ ನಮ್ಮ ಸ್ವಾಮಿ ಇದ್ದಾನೆ, ಈ ಚಿಂತನೆ ಮಾಡಿ ಅಂತ ನಮಗೆ ತಿಳಿಸಿಕೊಡತಾ ಇದ್ದಾರೆ ದಾಸರು. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ ಮಸ್ತು.